ಅವರಿಗೆ ತರಿಸ್ಕೊಂಡಾರೆ ಸದ್ಯವ ತಲೆ ಬಗ್ಗಿಸಿ ಹೋಗಿರುತ್ತೇನೆ. ಹಾಗೆ ನಾವು ಕೂಡ ಅಕ್ಕಿ ವಿಷಯ ನಿರಾಸೆ ಅನೇಕ ವೇಳೆ ನಾವು ಪ್ರಯತ್ನ ಮಾಡ್ತೀನಿ, ನಿರಾಸೆ ಆಯ್ತು. ಆಮೇಲೆ ಆ ನಿರಾಸೆ ಆಗ್ತಾ ಯಾಕೆ ಆಯ್ತು ಅಂತ ಯೋಚನೆ ಮಾಡ್ತೀವಿ. ನಮ್ ಯೋಗ ಇದ್ದಿಲ್ಲಪ್ಪ ಅಂತ ತಿಳ್ಕೊಂಡು ಪರಮಾತ್ಮ ಇಚ್ಛೆ ಇತ್ತೇ ಕೊಡ್ತಾನೆ. ಈ ಧೌದ್ರ ಇಲ್ಲೇ ಇಲ್ಲ ಅಮ್ಮೋ ಜ್ಞಾನ ಬರ್ತದೆ. ನಿರಾಸೆ ಆದ ಮೇಲೆ ಬರ್ತಕ್ಕಂತಹದ್ದು ಯಾಕೆ ಸೋಲೆ ಗೆಲುವಿನ ಮೊದಲ ಹೆಜ್ಜೆ ಅಂತ ಅಂತಾರೆ. ಸೋಲು ಅಂತಕ್ಕಂತಹದ್ದು ಗೆಲುವಿನ ಮೊದಲ ಹೆಜ್ಜೆ. ವಿಷಯ ನಿರಾಸೆ ಮೊದಲ ನಿನ್ನ ಪ್ರಯತ್ನದ ನೀ ನಿರಾಶನಾದ್ರೂ ಆಮೇಲೆ ಆ ಭಗವದ್ ವಿಷಯವಾದ ಜ್ಞಾನ ಬರ್ತದೆ. ಯಾಕಪ್ಪ ಭಗವದ್ ಇಚ್ಛೆ ಇಲ್ಲ, ಆತ್ಮೀಯ ಇಚ್ಛೆ ಇತ್ತೇ ಕೊಡ್ತಾನೆ. ಈ ದೌದ್ ಇಲ್ಲ ನಾನ್ಯಾಕೆ ಯೋಚನೆ ಮಾಡಬೇಕು ಅಂತ ಪ್ರಹ್ಲಾದರಾಜ ಹೇಳಿದ್ರು. ದೇಹ ಸುಖಮೈಂದ್ರಿಯಕಂ ದೈತ್ಯ ದೇಹ ಯೋಗೇನ ದೇಹಿನ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಮಯ ತಥಾ ಅಂತ ಹೇಳಿದ್ದಾರೆ. ನೋಡು ನಮ್ಮ ಮನುಷ್ಯನಿಗೆ ಇಲ್ಲಿ ಕಷ್ಟ ದುಃಖ ಬೇಕು ಅಂತ ಯಾರು ಅಪೇಕ್ಷೆ ಮಾಡಲ್ಲ, ಅಪೇಕ್ಷೆ ಮಾಡಲ್ಲ, ಪ್ರಯತ್ನ ಅಂತೂ ಮೊದಲೇ ಮಾಡಲ್ಲ. ಅಂದರೆ ಕಷ್ಟ ದುಃಖಗಳು ಬರ್ತಾಗುವುದು ಇಚ್ಛೆಯೂ ಇಲ್ಲದೆ ಪ್ರಯತ್ನವೂ ಇಲ್ಲದೆ ಕಷ್ಟ ದುಃಖಾದಿಗಳು ಹೇಗೆ ಗೊತ್ತು? ಸುಖವೂ ಹಾಗೆ ಗೊತ್ತು ಮನುಷ್ಯನಿಗೆ. ಪ್ರಯಾಸೋನ ಕರ್ತವ್ಯ ಯಥಾ ಅದು ಪರಂಬೇ. ಅದಕ್ಕೋಸ್ಕರ ನಾನು ಪ್ರಯತ್ನ ಮಾಡಿದೆ ನಿನ್ನ ಆಯುಷ್ಯದ ಸ್ಥಾನಿಟ್ಟು ಪ್ರಹ್ಲಾದರು ಅಂದಾಗ ಈ ಜ್ಞಾನ ಬಂದಾಗ ನಿರಾಸೆ ತಾನಾಗಿ ಬಂದಿತ್ತು. ಇಚ್ಛೆ ಪರಮಾತ್ಮನ ಇಚ್ಛೆ ಇಟ್ಟುಕೊಡ್ಲಿ ಇಲ್ಲದ್ರೆ ಬೇಡ ಇಲ್ಲ ಅಂತಕ್ಕಂತಹ ನಿರಾಸೆ ಮಿಥ್ಯಾವಾದದಲ್ಲಿ ಅಂತಿರ್ಬೇಕು ನ್ಯಾಯವಾಗಿ. ಮಿಥ್ಯಾವಾದಿಯಲ್ಲಿಂದ ಕೆಲವು ಪುಸ್ತಕಗಳನ್ನು ಬಿದ್ದು ಹೋಗಿ ಹೌದು ಮಿಥ್ಯಾವಾದಿಯಲ್ಲಿ ಏನ್ ತಪ್ಪು, ಯಾಕೆ ಮಾಡಬಾರದು, ನ್ಯಾಯವಾಗಿ ಮಾಡಬೇಕಲ್ಲ ಅದನ್ನ ಅಂತಂದ್ರೆ ನಮ್ಮ ಹಿಂದಿನವರು ಯಾರು ಮಾಡಿಲ್ಲ ಅದನ್ನ, ನಮ್ಮ ಹಿಂದಿನವರು ಯಾರು ಮಾಡಿಲ್ಲ. ಟೀಕಾಚಾರದಿಂದ ತಗೊಂಡ್ರಿ, ದೈತೀರ್ಥರು ವಿದ್ಯಾರಣ್ಯರು ಎಷ್ಟು ಗೌರವ ಮಾಡಿದ್ರು, ವಿದ್ಯಾರಣ್ಯರು ದೈತೀರ್ಥರು ಎಷ್ಟು ಗೌರವ ಮಾಡಿದ್ರು, ವಿದ್ಯಾರಣ್ಯರಿಗೆ ಗೌರವ ಮಾಡಿ ಕಳಿಸಿದ್ದಾದ್ರು ಹೊಗಳಿದ್ದಾರೆ ಟೀಕಾಚಾರ್ಯರು. ನಿಮ್ಮ ಪಾಂಡಿತ್ಯ ಅಸದೃಶ ಅದು ನಿಮ್ಮ ಮತ ಅಂತಹದ್ದು, ಅಂತಹ ಮತವನ್ನು ಅನುಸರಿಸಿದ್ದರಿಂದ ನಿಮಗೆ ಗೆಲುವಾಗಲಿಲ್ಲ ಅಂತ ಸಾಲು ಕೊಟ್ಟು ಗೌರವ ಮಾಡಿದ್ದಾರೆ. ಆಮೇಲೆ ಬಂದಿರ್ತಕ್ಕಂತಹ ವ್ಯಾಸರಾಯರು ವಾದಿರಾಜರು ಇವರೆಲ್ಲರೂ ಕೂಡ ಎಷ್ಟೆಷ್ಟು ಇವತ್ತು ವಾದಿರಾಜರ ಮಠದಲ್ಲಿ ಆ ಒಬ್ಬ ಮಿಥ್ಯಾವಾದಿಯ ಪ್ರಾರ್ಥನೆಯಂತೆ ಆ ಬಸವನಗಂತೆ ಪೂಜಿಸಿಕೊಂಡಿದ್ದಾರೆ. ತಾವಿಟ್ಟು ನಮಗದು ನಿಷಿದ್ಧ ಬಸವನಗಂಟೆ ಅಂತಕ್ಕಂಥದ್ದು, ಇಲ್ಲ ಪ್ರಾಣದೇವರು ಇರಬೇಕು ಇಲ್ಲ ಗರುಡ ಇರಬೇಕು ಮೇಲೆ. ಆ ಬಸವನ್ನ ಇಟ್ಟು ಯಾಕೆ ಇಟ್ಕೊಂಡು ದ್ವೇಷಿಸ್ತೀನಿ? ಇದು ವ್ಯಾಸರಾಯನ ಕಾಲದಲ್ಲಿ ಆ ಬಸವ ಭಟ್ಟ ಅಂತಕ್ಕಂಥವನು ಸೋಲಿಸ್ತು, ಸೋಲಿಸಿದ ಮೇಲೆ ಅವನ್ನೆಲ್ಲ ಕಂಡೀಷನ್ನು ಅವನ್ನೆಲ್ಲ ಇವನಿಗೆ ಬಂದ್ಬಿಡ್ತು. ಬಂದಾಗ ಪಚ್ಚೆ ಲಿಂಗ ಒಂದಿತ್ತು. ಆ ಪಚ್ಚೆ ಲಿಂಗ ಅತ್ಯಂತ ಶ್ರೇಷ್ಠ. ಯಾವಾಗಲೂ ಕಲ್ಲಿನ ಲಿಂಗಕ್ಕಿಂತಲೂ ಯಾವುದು ಈ ರಸಲಿಂಗ ಅಂತ ಯಾವುದೋ ಹೇಳ್ತಾರೆ ಅವನೇ ಇರ್ತಾರೆ, ಅದೆಲ್ಲದಕ್ಕಿಂತಲೂ ಶ್ರೇಷ್ಠ ಈ ನವರತ್ನದಿಂದ ಆಗಿರ್ತಕ್ಕಂತಹ ಲಿಂಗ. ಅಂತ ಪಚ್ಚೆ ಲಿಂಗ ಇಟ್ಕೊಂಡಿದ್ದ ಅವನು, ಇಟ್ಕೊಂಡಿರುವಾಗ ಅದು ಇವರಿಗೆ ಬಂದ್ಬಿಡ್ತು. ಆಗ ಒಂದು ಸ್ವಾಮಿ ನಾನು ಪ್ರತಿನಿತ್ಯ ಪೂಜೆ ಮಾಡ್ತಿದ್ದೆ, ನೀವು ಪ್ರತಿನಿತ್ಯ ಪೂಜೆ ಮಾಡಲ್ಲ ಗೊತ್ತದೆ, ಶಿವರಾತ್ರಿ ದಿವಸ ಒಂದು ದಿವಸನಾದ್ರೂ ಪೂಜಾ ಮಾಡಿ ಅಂತ ಪ್ರಾರ್ಥನೆ ಮಾಡು. ಆದರೆ ವ್ಯಾಸರಾಯರು ಮನಸ್ಸಿದ್ರು, ಮನಸ್ಸಿ ತಮ್ಮ ಒಂದು ಸಂಕಲ್ಪಕ್ಕೆ ಒಂದು ಇದಕ್ಕೆ ವಿರೋಧವಾದ್ರು ಶಿವರಾತ್ರಿ ದಿವಸ ಪೂಜೆ ಮಾಡ್ತಾರೆ. ಅಂದಾಗ ಹಿಂದಿನವರು ಯಾರು ಮಾಡಿಲ್ಲ ಬೇಕಾದ ಯಾಕೆ ಇತ್ತೀಚೆ ಸತ್ಯ ಧ್ಯಾನ ಕೊಡೋದು? ತಾವು ಸೋತವರಿಗೆ ಮರ್ಯಾದೆ ಮಾಡಿ ಚಾಲು ಕೊಟ್ಟು ಬೇಕಾದ್ರೂ ದುಡ್ಡು ಕೊಟ್ಟು ಕಳಿಸಿಕೊಟ್ಟಿದ್ದಾರೆ. ವಿಜಯಂಬರು ಅಪ್ಪಯ್ಯ ದೀಕ್ಷರ ಜೊತೆಗೆ ದಿನ ವಾದ ಮಾಡಬೇಕು, ಅಪ್ಪಯ್ಯ ದೀಕ್ಷರು ಕೊಟ್ಟ ಮನೆಯಲ್ಲಿ ಇವತ್ತು ಅವರು ಬೃಂದಾವನ. ಹಿಂದಿನವರು ಯಾರು? ಆದರೆ ಮಿಥ್ಯಾವಾದದಲ್ಲಿ ದ್ವೇಷ ಇದ್ದಾರೆ. ಮಿಥ್ಯಾವಾದದಲ್ಲಿ ಯಾರು ರಾಜಿ ಮಾಡ್ಕೊಂಬನು ಇಲ್ಲೇ ಇಲ್ಲ ಮಿಥ್ಯಾವಾದದಲ್ಲಿ. ಯಾಕೆಂದ್ರೆ ಅದು ನಮ್ಮ ತಮಸ್ಸಿಗೆ ಕಾರಣವಾಗಿರ್ತಕ್ಕಂಥದ್ದು. ಹಾಗಾದ್ರೆ ಮಿಥ್ಯಾವಾದದಲ್ಲಿ ವಾದಿಯಲ್ಲಿ ನಾವು ಮಾಡಬೇಕಾದ ನ್ಯಾಯವಲ್ಲ ಅಂದ್ರೆ ಹಾಗಲ್ಲ ಅಂತ. ಯಾಕೆ ನೀವು ಸಹವಾಸ ಮಾಡು ಅಂತ ಹೇಳಲ್ಲ, ಮಿಥ್ಯಾವಾದಿಯ ಸಹವಾಸ ಮಾಡು ಅಂತ ಹೇಳಲ್ಲ. ಅದರಿಂದ ಅಲ್ಲಿ ಅವರಿಂದ ದೂರ ಇದ್ದರು, ದೂರ ಇದ್ದು ಅವರಲ್ಲಿ ಮಿಥ್ಯಾಜ್ಞಾನ ಪ್ರಕಟ ಮಾಡುವುದು ಅದು ನಿನ್ನ ಪೂಜಾ ಅಂತ ಹೇಳಿದ್ದಾರೆ. ಸಂಸದಿ ಮಾಯಿನಃ ತನ್ಮತ ದೃಢೀಕರಣೀಯ ಹರಿಪ್ರೀನಾಥಿ ಆಚಾರ್ಯರ ಮಾತು. ಮಿಥ್ಯಾವಾದಿಗಳು ಹೇಳಿದ್ದಾರೆ ಅವರಿಗೆ ಒಂದ್ಸಲ ಹೇಳಬೇಕು, ಎರಡು ಸಲ ಹೇಳಬೇಕು, ಆಮೇಲೆ ಅವನು ತಿಳ್ಕೊಂಡಿದ್ದೆ ಅವನಿಗೆ ಹಿಡಿಸ್ತಿಲ್ಲ, ನೀ ತಿಳ್ಕೊಂಡು ನೀವು ಸರಿ. ಇದನ್ನೇ ವಿಜಯೇಂದ್ರ ಮಾಡಿದ ಅಪ್ಪಯ್ಯ ದೀಕ್ಷಿತರಿಗೆ. ಅಪ್ಪಯ್ಯ ದೀಕ್ಷಿತ ಪ್ರತಿನಿತ್ಯ ವಾಕ್ಯಾರ್ಥ ಮಾಡಬೇಕು ಕುಂಭಕೋಣದೊಳಗೆ, ಪ್ರತಿನಿತ್ಯ ಸೋಲ್ಬೇಕು ಅಪ್ಪಯ್ಯ ದೀಕ್ಷಿತರು ಮಹಾದ್ವೈತಿ. ಆಮೇಲೆ ಸಾಯಂಕಾಲ ಮತ್ತು ವಾಕಿಂಗ್ ಹೋಗ್ಬೇಕು ಇಬ್ರು. ಈ ರೀತಿ ಇರ್ತಕ್ಕಂಥದ್ದು ದೂರ ಬಳಗ ಅಂತ ಅಂತಾರೆ. ಅವರಿಗೆ ಅಪ್ಪಯ್ಯ ದೀಕ್ಷಿತರಿಗೆ ಅಂತ್ಯಕಾಲ ಬಂತು. ಅಂತ್ಯಕಾಲ ಬಂದಾಗ ಹೇಳ್ಕಳಿಸ್ತರು, ಯಾಕೆ ವಿಜಯೇಂದ್ರೇ ಹೇಳ್ಕಳಿಸ್ತರು. ವಿಜೇಂದ್ರ ಕೂಡ ಸಾಮಾನ್ಯ ಅವರು ಋಜುಗಳು ತಿಳ್ಕೊಂಡು ಹೇಳ್ತಾರೆ, ವಾದರಾದ್ರಿ ಹಾಗೂ ನಂತರ ಇರ್ತಕ್ಕಂತಹ ಋಜುಗಳು. ಯಾಕೆ 64 ವಿದ್ಯೆ ಬರ್ತಾ ಇತ್ತು ವಿಜೇಂದ್ರಿಗೆ ಕೂಡ ಈ ರೀತಿ ಇರೋವಾಗ. ಆ ಏನಾಯ್ತು ಬಂದ್ ಏ ಅವನ ಅಯೋಧ್ಯ ಬರೋ ಬಿಡ್ಲಿಲ್ಲ. ಹೌದು ಆಗ್ಲಿ ಕೇಳ ಸ್ವಾಮಿ, ಈಗಲಾದ್ರೂ ಹೇಳ್ರಿ ಯಾವ ಸರಿಯಾದ. ಅಯ್ಯೋ ನಿನ್ನ ಜೀವಮಾನ ಪರ್ಯಂತ ದಿನಾ ವಾಕ್ಯಾರ್ಥ ಮಾಡಿ ನಿನ್ನ ಮನಸ್ಸು ಹಿಡಿಸಿಲ್ಲ ಅಂದ್ರೆ ನೀ ತಮೋ ಯೋಗ್ಯ ಅಂತ ಮನಸ್ಸಾಗುವಂತ ನೀ ತಿಳ್ಕೊಂಡು ನೀನು ಸರಿ ಅಂತ ಹೇಳಿದ್ರು. ನೀ ತಿಳ್ಕೊಂಡ್ರು ಸರಿ ಎಂದಿಲ್ಲ, ನೀ ತಮೋ ಯೋಗ್ಯನಾಗಿದ್ಯಾದ್ರಿಂದ ನೀ ತಿಳ್ಕೊಂಡ್ರು ನಿನ್ ಸರಿ ಎಂದ್ರು. ಆಗ ನಾವು ಒತ್ತೆ ಸಂಸದಿ ಮಾಯಿನ ತನ್ಮತ ದೃಢೀಕರಣೆಯ ಹರಿಪ್ರೀನಾಥಿಂದ ಆಚಾರ್ಯರು ಮಿಥ್ಯಾಜ್ಞಾನಿಗಳು ಏನಿದ್ದಾರೆ ಅವರು ನಮ್ಗೆ ಆಪ್ತರಾಗಿದ್ದರು ಒಂದು ವೇಳೆ ಅದು ತಮಸ್ಸಿಗೆ ಕಾರಣವಾಗುತ್ತೆ ಮಾತ್ರ ಅಲ್ಲ, ಆಸನೆ ಹೇಳಿದ್ರು ಹಿತವನ್ನು ಹೇಳಿದ್ರು ಅವ್ರು ಬಿಡುತ್ತಿಲ್ಲೋದು ಅಲ್ವ ಬೇ ನೀ ತಿಳ್ಕೊಂಡ್ರೆ ಸರಿ ಅಂತ ಹೇಳ್ಬೋದು ಅಂತ ಹೇಳಿದ್ರು. ಆ ರೀತಿ ಅವರ ಮತವನ್ನು ದಾರಢ್ಯ ಮಾಡಬೇಕು ಅಂತ ಹೇಳಿದ್ದಾರೆ ಅಂದಾಗ ಈ ರೀತಿ ಇರುವಾಗ ಮಿಥ್ಯಾವಾದಿಯಲ್ಲಿ ಅಂತಕ್ಕಂಥದ್ದು ನಮ್ಮವರ ಯಾರ ಅಭಿಪ್ರಾಯವೂ ಅಲ್ಲ. ಮಿಥ್ಯಾವಾದದಲ್ಲಿ ಪ್ರದ್ವೇಷ ಇರಲೇಬೇಕು ನಮಗೆ ಅಹಂ ಬ್ರಹ್ಮಾಸ್ತಿ ಎಂಬ ವಿಷಯದಲ್ಲಿ. ಒಂದೇ ಮಿಥ್ಯಾಜ್ಞಾನ ನೋಡಿದ್ರೆ ಅವನ ಜ್ಞಾನ ಸ್ವಾಮಿ ಅವನೇ ತಮೋ ಯೋಗ್ಯ, ಅವನೇ ಅಯೋಗ್ಯ ಗತಿಯನ್ನು ಹೊಂದಿಸುವುದಕ್ಕೆ ಆ ಜ್ಞಾನ ನೀನು ಪ್ರಕಟ ಮಾಡ್ತಾ ಇದ್ದೀವಿ, ನಿನ್ನ ಆಜ್ಞೆಯಿಂದ ವರ್ಣಾಭಿಮಾನಿ ದೇವತೆಗಳು ಮಾಡ್ತಾ ಇದೆ, ಇದೆಲ್ಲೂ ನಿನ್ನ ಪೂಜಾ ಅನ್ನು ಪರಮಾತ್ಮ ಪ್ರೀತ. ಅಸ ತಾಮ್ ಅಧಮಾಚಾರೋ ಹರಿದೃಚಾತ್ಮ ಪೂಜನ್ ಶ್ರುತಿಗೀತೆ ತಾತ್ಪರ್ಯ ದಶಮದಲ್ಲಿ, ದಶಮ ಸ್ಕಂದದಲ್ಲಿ ಶ್ರುತಿಗೀತೆ ತಾತ್ಪರ್ಯವನ್ನು ಬರೀತಾ ಬರೀ ಇನ್ನೊಬ್ಬರ ಪುಣ್ಯ ಕರ್ಮಗಳಲ್ಲ, ಅಸತಾಮ ಅಧಮಾಚಾರೋ ಹರಿದೃಚಾತ್ಮ ಪೂಜನ ಮುಂದೆ ಆಚಾರ ಅಯೋಗ್ಯರಿಂದ ಆಗ್ತಕ್ಕಂತಹ ಅಧಮ ಕಾರ್ಯ ಅದು ಪರಮಾತ್ಮ ದೃಷ್ಟಿಯಿಂದ ಪೂಜೆ. ನೋಡಿ ನಮಗೆ ಅದಕ್ಕೆ ಸಾಧನದ ಬಗೆ ತಾನೇನು ಎನ್ನಬಹುದೇ, ಸಾಧನದಲ್ಲಿ ಹರಿಕರುಣವಾದ ಬಳಿಕ ಅಂತ ಹೇಳಿದ್ದಾರೆ. ನಮ್ಮ ಸಾಧನಕ್ಕೆ ನಾವು ಹುಡುಕ್ಬೇಕಾದ್ದೇನ, ನಾವು ಸುಮ್ಮನೆ ಇಲ್ಲದೇ ಇದ್ದದ್ದು ಮೈ ಮೇಲೆ ಹಾಕೊಂಡು ಎಲ್ಲೆಲ್ಲೋ ಇಲ್ಲದೇ ಇದ್ದದನ್ನು ಹುಡುಕೊಂಡು ಹೋಗ್ತಾ ಇದೀವಿ. ಅದಕ್ಕೋಸ್ಕರವಾಗಿ ಒಬ್ಬ ಮಿಥ್ಯಾಜ್ಞಾನಿಯಲ್ಲಿ ಮಿಥ್ಯಾಜ್ಞಾನ ಇದ್ದೇನೆ ಅದು ಭಗವತ್ ಪೂಜಾನಿ. ಯಾಕೆ ಅವನು ತಮೋ ಯೋಗ್ಯನಾಗಿದ್ದಾನೆ, ಅವನಿಗೆ ತಮಸ್ಸನ್ನು ಹೊಂದಿಸುವುದಕ್ಕೆ ಆ ಜ್ಞಾನ ಪ್ರಕಟ ಮಾಡ್ತಾ ಇದ್ದೀವಿ ಸ್ವಾಮಿ. ನಿನ್ನ ಆಜ್ಞೆಯಿಂದ ದೇವತೆಗಳು ಪ್ರಕಟ ಮಾಡ್ತಾ ಇದ್ದಾರೆ, ಇದೆಲ್ಲ ನಿನ್ನ ಪೂಜಾ ಸ್ವಾಮಿ ಪ್ರಯತ್ನ. ಅದು ನಮ್ಮ ಪುಣ್ಯ ಭಕ್ತ, ಅಯ್ಯೋ ಇದನ್ನು ಹೆಚ್ಚಿನ ಪುಣ್ಯ ಭಕ್ತ ನಮಗಿನ್ನು ಈ ರೀತಿಯಾಗಿ ಅಂದಾಜ್ ಈ ರೀತಿಯಾಗಿ ಅದಕ್ಕೆ ಹೇಳ್ತೇನೆ. ಮಿಥ್ಯಾವಾದದಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಮಿಥ್ಯಾವಾದದಲ್ಲಿ ಹೇಳಬೇಕು ಅಹಂ ಬ್ರಹ್ಮಾಸ್ಮಿ ಬ್ರಹ್ಮ ಸತ್ಯ ಜಗನ್ ನಿತ್ಯ ಜೀವೋ ಬ್ರಹ್ಮಯೋ ನಾಪರಂ ಅಂತ ಏನಂದ್ರೆ ಇವು ವಿಷಯದಲ್ಲಿ ರಾಜಿ ಯಾವ ಕಾಲಕ್ಕೂ ಕೂಡ ಮಿಥ್ಯಾವಾದಿಯಲ್ಲಿ ನೀನು ದ್ವೇಷ ಮಾಡಲಿಕ್ಕೆ ಹೋಗಬೇಡ, ದೂರ ಇದ್ಬೋದು ಅಂತ ಹೇಳಿದ್ದಾರೆ ಅಷ್ಟೇ. ಇನ್ನ ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶನಿಯರೆಂದರಿತು ಅವರ ಅಭಿಲಾಷೆಗಳ ಪೂರೈಸುವುದೇ ಮಹಾಯಜ್ಞ ಹರಿಪೂಜೆ. ಈಗ ಒಬ್ಬ ಪ್ರಾಣಿ ಒಂದು ಅಪೇಕ್ಷೆ ಮಾಡಿದ್ರೆ ಅದನ್ನ ಪೂರೈಸಿಬಿಟ್ಟು ನೀನು ಕೃಷ್ಣ ಪ್ರೀತನಾಗುವಂತೆ ಅದೇ ಮಹಾಯಜ್ಞ ಆಗ್ಬಿಟ್ಟು ಜಗನ್ನಾಥದಾಸರು, ಅದಕ್ಕಿಂತ ಬೇರೆ ಯಜ್ಞವೇ ಇಲ್ಲ ಅಂತ ನೋಡಿ. ಹಾಗಾಗಿ ಯಾರು ಏನ್ ಬೇಕಾದ್ರೆ ಕೇಳ್ತಾರೆ ಅಂತಂದ್ರೆ ಅಲ್ಲಿ ಒಳಗೆ ಅನುಸಂಧಾನ ಇರುತ್ತೆ. ಹಾಗಾದ್ರೆ ಸಾಯಂಕಾಲ ಒಬ್ಬನು ಬರ್ತಾನೆ, ನಂಗೆ ಹೆಂಡ ಬೇಕು ಅಂತ. ಹೆಂಡ ಕುಡಿಬಾರ್ದಪ್ಪ, ನೀನು ಹಾಲು ಕೊಡ್ತೀವಿ ಹಾಲು ಕುಡಿ, ಇಲ್ಲ ನಂಗೆ ಹೆಂಡನೇ ಬೇಕು ಅಂತಾನೆ. ಬೇಕು ಅಂದಾಗ ಕೊಡಬೇಕೆ ದಾಳಿ, ಹಾಗಾದ್ರೆ ನಿಮ್ಮ ಮಾತು ಅಂತ. ಯಾಕೆ ಅವನು ಅಪೇಕ್ಷೆ ಪಟ್ಟಿದ್ದಾನಲ್ಲ, ಇಷ್ಟು ಜ್ಞಾನ ಇದ್ದಾಗ ಕೂಡ ನಿಮ್ ದೋಷವಿಲ್ಲ, ಅಷ್ಟು ಜ್ಞಾನ ನಮಗೆ ಬರುವುದಿಲ್ಲವಾದ್ದರಿಂದ ಆ ದೋಷ. ಯಾವ ಜ್ಞಾನ ಏನು ಇರಬೇಕು ನಮಗೆ, ಕೇಳಿರುವವನು ಯಾರು? ಭಗವಂತ. ಹಾಗಾದ್ರೆ ಭಗವಂತ ಹೆಂಡ ಕುಡಿತಾನೆ ಏನ್ರಿ ಅಂತಂದ್ರೆ ಭಗವಂತ ಕೇಳಲ್ಲ, ಯಾಕೆ ಕೇಳಿದ್ದಾನೆ? ಅವನಿಗೆ ಯೋಗ್ಯತೆಯನ್ನು ಅನುಸರಿಸಿ ಆ ಧರ್ಮಬದ್ಧನನ್ನಾಗಿ ಮಾಡಿ ಮುಂದೆ ನರಕಾದ್ಯಗಳಿಗೆ ಕಾರಣವಾಗುವುದಕ್ಕೋಸ್ಕರವಾಗಿ ಆ ರೀತಿ ಮಾಡಿದ್ದಾನೆ. ಇಷ್ಟು ಜ್ಞಾನ ಇರಬೇಕು ನಮಗೆ. ಎಲ್ಲ ಪ್ರೇರಣೆ ಪ್ರತಿಕ್ಷಣಕ್ಕೆ ನಿನ್ನ ಅಧೀನ, ನಮ್ಮ ಪ್ರೇರಣೆ ಇನ್ನೊಬ್ಬರಲ್ಲಿ ಪ್ರೇರಣೆಯು ಅವರವರ ಕರ್ಮಾನುಸಾರವಾಗಿ ಪರಮಾತ್ಮ ಮಾಡ್ತಿರ್ತಾನೆ. ಆದ್ದರಿಂದ ಅವನ ಕರ್ಮಬದ್ಧನಾಗಿ ಮಾಡುವುದಕ್ಕೋಸ್ಕರವಾಗಿ ತಾನು ಈ ರೀತಿ ಅಪೇಕ್ಷೆ ಪಟ್ಟಿದ್ದಾನೆ. ಸ್ವಾಮಿ ಕೃಷ್ಣ ನೀನು ಪ್ರೀತನಾಗು, ಇದು ನಿನ್ನ ಪೂಜೆ. ಇಷ್ಟು ಅನುಸಂಧಾನ ಇದ್ದಾಗ ಹೆಂಡ ಕೊಟ್ಟು ನಿಮ್ಗೆ ಪಾಪದಲ್ಲ. ಇಷ್ಟು ಅನುಸಂಧಾನ ನಮಗೆ ಬರುವುದಿಲ್ಲವಾದ್ದರಿಂದ ಆ ಬರುವವರೆಗೂ ಸಮೀಚೀನವಾದ ಪದಾರ್ಥವನ್ನು ಕೊಡು. ಯೋಗ್ಯತೆ ಇದ್ದರೆ ಸಮೀಚೀನವಾದ ಶಾಸ್ತ್ರಗೀತವಾದ ಪದಾರ್ಥಗಳನ್ನು ಕೇಳಿದ್ದರೆ ಅದನ್ನು ಕೊಟ್ಟು ಕೃಷ್ಣ ನೀನು ಪ್ರೀತನಾಗುವಂದ್ಬಿಟ್ಟೆ, ಅದಕ್ಕಿಂತಲೂ ಬೇರೆ ಇಲ್ಲ, ಅದೇ ಮಹಾಯಜ್ಞ ಹರಿಪೂಜೆ ಅಂದಾಗ ಈ ರೀತಿ. ಯಾಕೆ ಕೇಳುವವನು ಅವನು ಎನ್ನುವ ಜ್ಞಾನ ಇರಬೇಕು ನಮಗೆ. ಕೇಳುವವನು ಜೀವನಲ್ಲ, ಒಳಗೆ ಪರಮಾತ್ಮ ಕೇಳ್ತಾ ಇದ್ದಾನೆ, ವಾಮನ ರೂಪಿಯಾಗಿ ಕೇಳ್ತಾ ಇದ್ದಾನೆ ತಾನು. ಯಾಕೆ ಜೀವನ ಕೊಡಿಸ್ಬೇಕಾದ್ರಿಂದ, ನಮಗೆ ಕೊಡಿಸ್ಬೇಕಾಗಿರ್ತದೆ ಪೂರ್ವ ಜನ್ಮ ಕರ್ಮಾನುಸಾರವಾಗಿ. ಏನ್ ಮಾಡ್ತಾನೆ ಪರಮಾತ್ಮ ನಮ್ಮಲ್ಲಿ ನಿಂತ್ಕೊಂಡು ಯಾಚನೆ ಮಾಡ್ತಾನೆ, ವಾಮನ ರೂಪರೆಯಾಗಿ ಇದ್ಕೊಂಡು ತಾನು ಕೇಳುವವರಿದ್ದು ಕೇಳ್ತಾನೆ, ಕೊಡುವವರಿದ್ದು ತಾನೇ ಕೊಡ್ತಾ ಇದ್ದಾನೆ ಪರಮಾತ್ಮ. ಈ ಜ್ಞಾನವಿದ್ದಾಗ ಆಗ ನಮಗೆ ಯಾವ ದೋಷವೂ ಬರಲ್ಲ. ಇಷ್ಟು ಜ್ಞಾನ ನಮಗೆ ಬರುವುದಿಲ್ಲವಾದ್ದರಿಂದ ಶಾಸ್ತ್ರವಿಹಿತವಾದ ಪದಾರ್ಥಗಳನ್ನು ಕೊಟ್ಟು ಒಬ್ಬರ ಅಪೇಕ್ಷೆ ಮಾಡಿದಾಗ ನಿನಗೆ ಯೋಗ್ಯತೆ ಇದ್ದಾಗ ಈ ರೀತಿ ಇರ್ತಕ್ಕಂಥ ಇಷ್ಟು ಅನುಸಂಧಾನ ಕೊಟ್ಟಿದ್ದೆ ಅದೇ ದೊಡ್ಡ ಯಜ್ಞ, ಅದೇ ಹರಿಪೂಜೆ ಅಂತ ಹೇಳಿ. ಅದಕ್ಕೋಸ್ಕರ ಇನ್ನ ದೈತೈ ಕಾವಯು ಭಾಗವತ ವಾಕ್ಯ ಇಲ್ಲಿ ಭಾಗವತ ವಾಕ್ಯ ದೈತೈ ಕಾವಯು ಪ್ರಪೂಜೆ ಅಂತ ಪ್ರಹ್ಲಾದರಾಜ ಹೇಳಿದೆ. ಅವರವರ ಅಪೇಕ್ಷೆಗಳಿಂದ ಅವರನ್ನು ಪೂಜಿಸಬೇಕು. ಯಾವ್ಯಾವ ಪ್ರಾಣಿಗಳು ಏನು ಅಪೇಕ್ಷೆ ಮಾಡ್ತೇವೆ ಆ ಅಪೇಕ್ಷೆಯನ್ನ ಪೂರೈಸಿ ಪರಮಾತ್ಮನ ಪ್ರೀತಿ ಪಡಿಸಬೇಕು ಅಂತ ತಿಳ್ಕೊಂಡು ಭಾಗವತ ದೈತೈ ಕಾಮಯ ಪ್ರಪೂಜೆ ಅಂತ ಭಾಗವತದಲ್ಲಿ ಹೇಳ್ತಾರೆ ಗೃಹಸ್ಥಾಶ್ರ ಧರ್ಮ ಹೇಳುವಾಗ. ಆದ್ದರಿಂದ ಹೇಳ್ತೇನೆ ತ್ರಿದಶ ಏಕಾತ್ಮನೆನಿಸಿ ಭೂದಕ ಶಿಕಿಯೊಳಗತ್ತು ಕರ್ಣದ ಲಧಿಪ ನೆನಿಸುವ ಪ್ರಾಣ ಮುಖ್ಯಾಧಿತ್ಯಗಳು ನೆನೆಸಿ ವಿದಿತನಾಗಿದ್ದರ ಹೊರಟ ನಿರವಧಿಕ ಮಹಿಮನು ಸಕಲ ವಿಷಯವ ನಿಧನ ನಾಮಕ ಸಂಕರ್ಷಣಾತ್ವಯನ್ನು ಸ್ವೀಕರಿಪ. 13 ಮತ್ತು 1 4 14 ಭೂ ಉದಕ ಶಿಕಿಯೊಳಗೆ 10 ಕರ್ಣದಲ್ಲಿ ಇನ್ನ ಯಾವುದು 10 ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳು ಈ ರೀತಿ ಇರ್ತಕ್ಕಂಥದ್ದು ಒಟ್ಟು 24 ತತ್ವಗಳು ಅಂತ ಹೇಳ್ತಾರೆ. 24 ತತ್ವಗಳಲ್ಲಿ ಪರಮಾತ್ಮ ತಾನು ಪ್ರಾಣ ಮುಖ್ಯಾದಿತ್ಯಗಳು ನೆಲೆಸಿ ಅದರಲ್ಲಿ ಮುಖ್ಯ ಪ್ರಾಣದೇವರ ಜೊತೆ ಸೇರಿಕೊಂಡು ತಾನು ನೆಲೆಸಿಬಿಟ್ಟು ಈ ನಾನು ಆದಿತ್ಯ ಅಂದ್ರೆ ದೇವತೆಗಳು ನಡೆಸಿಬಿಟ್ಟು ವಿದತನಾಗಿದ್ದ ಅನವರತ ನಿರವಧಿಕ ಮಹಿಮನ ಸಕಲ ವಿಷಯವ ನಿಧನ ನಾಮಕ ಸಂಕರ್ಷನಾಕುವನ್ನು ಸ್ವೀಕರಿಪ. ಅಂದ್ರೆ 24 ತತ್ವಗಳು ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯಗಳಲ್ಲಿ ಇದ್ದುಕೊಂಡು ಅದರಿಂದ ತಾನೇ ಸ್ವೀಕಾರ ಮಾಡ್ತಾನೆ ಶಬ್ದ ಸ್ಪರ್ಶ ರೂಪ ರಸ ಗಂಧಾದಿಗಳನ್ನ. ಅದಕ್ಕೆ ಸ್ವರತ ಅನಪೇಕ್ಷ ಕಾಮ ನಿದ್ರಾಹೀನ ಅನಶನ ಸ್ಪರ್ಶ ರೂಪ ಶಬ್ದ ವಾಚ್ಯ ಅಮಿತ ಭೋಕ್ತನೋ. ಎಲ್ಲಾ ಜೀವರಾಶಿಗಳು ಇಟ್ಕೊಂಡು ಸ್ಪರ್ಶ ಶಬ್ದ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳ ಅಮಿತ ಭೋಕ್ತ ತಾನೇ ಸ್ವೀಕಾರ ಮಾಡ್ತಾ ಇದ್ದೇನೆ. ಅದಕ್ಕೆ ಶ್ರೋತ್ರನ ಚಕ್ಷು ಸ್ಪರಿಸನಂಚ ರಸನ ಪ್ರಾಣಮೇವಚ ಅಧಿಷ್ಠಾಯ ಮನಸ್ಥಾಯ ವಿಷಯ. ನಾವು ದೇವರಿಗೆ ಕೈ ಎತ್ತಿ ಕೊಡಬೇಕಾದ್ದೇ ಇಲ್ಲ, ಎಲ್ಲ ಕಡೆ ತಗೋತಾನೆ ಸ್ವಾಮಿ ಇದು ನಿನ್ನ ಪೂಜಾ ಇದು ನಿನ್ನ ಪೂಜಾ ಇದು ನಿನ್ನ ಪೂಜಾ ಮುಗಿದೋಗ್ ಇಷ್ಟೇನೆ ಇಷ್ಟು ಅಂದ್ಬಿಟ್ರೆ ಪರಮಾತ್ಮ ನಮ್ಮನ್ನು ಪ್ರೀತಿ ಅಂತೀನಿ. ಇದರಿಂದ ಆದಷ್ಟು ಪ್ರೀತಿ ಇನ್ಯಾವುದರಿಂದ ಯಾಕೆ ಇದು ಜ್ಞಾನ, ಇದೇ ನಿಜವಾದ ಜ್ಞಾನ ಅಂತಕ್ಕಂಥದ್ದು. ಈ ಜ್ಞಾನ ಇದಕ್ಕೆ ಪ್ರಚೋದನೆ ಆಗ್ಬೇಕು. ನಮ್ಮ ವಿದ್ಯಾಭ್ಯಾಸ ಅಂತಕ್ಕಂಥದ್ದೇ ನಾವೇನು ತಿಳ್ಕೊಂಡಿದ್ದೀವಿ ನಮ್ಮ ಪಾಂಡಿತ್ಯವೇ ಜ್ಞಾನ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ಅಲ್ಲ. ಅದಕ್ಕೋಸ್ಕರವಾಗಿ ನಿಜವಾದ ಜ್ಞಾನ ಯಾವುದು ಅದು ನಮ್ಗೆ ಪ್ರಚೋದನೆ ಆಗ್ಬೇಕು ಅಂತಾಯ ನ ಧರ್ಮಾಯ ನ ಶಾಂತಯೇ ಸುಭದ್ರಮಿ ಶಬ್ದೇನ ಕಾಕವಾಸಿತ ಮೇವತತಿ ಅಂತ ಹೇಳ್ತಾರೆ ಭಾಗವತಲ್ಲಿ. ಶ್ರವಣ ಪ್ರವಚನ ಅವರಿಗೆಲ್ಲ ಹೇಗಿರ್ಬೇಕು, ನಮಗೆ ಎಸ್ತೃತ್ವ ನವಿರಾಗಾಯ ನಮ್ಮ ವೈರಾಗ್ಯಕ್ಕೆ ಕಾರಣವಾಗುವುದಿಲ್ಲವೋ. ನಮ್ಮ ವೈರಾಗ್ಯಕ್ಕೆ ಈಗ ಬಾಹ್ಯ ವೈರಾಗ್ಯಕ್ಕೆ ಕಾರಣವಾಗ್ತಾ ಇದೆ ನಮ್ಮ ಪ್ರವಚನ, ಅದು ನಿಜವಾದ ವೈರಾಗ್ಯಕ್ಕೆ ಕಾರಣವಾಗ್ತಾ ಇಲ್ಲ. ನಿಜವಾದ ವೈರಾಗ್ಯ ಯಾವುದು, ಪದಾರ್ಥಗಳನ್ನು ಬಿಡುವುದು ವೈರಾಗ್ಯ ಅಂತ ತಿಳ್ಕೊಂಡಿದ್ದೇವೆ ಅಲ್ಲ. ನಿಜವಾದ ವೈರಾಗ್ಯ ಯಾವುದು, ಸ್ವಯೋಗ್ಯತೆ ಒಳಗೆ ಆಯತವಾದದ್ದು ನೋಯದೆ ಉಣುವದೆ ನ್ಯಾಯದ ವೈರಾಗ್ಯ ಗೋಪಾಲದಾಸರ ಮಾತು. ಪರಮಾತ್ಮ ನಮ್ಮ ನಮ್ಮ ಯೋಗ್ಯತಾನುಸಾರವಾಗಿ ಕೊಟ್ಟೇ ಕೊಡ್ತಾನೆ, ನಾವು ಕೇಳಿ ಬಿಡ್ಲಿ ಕೊಟ್ಟು ಬಿಡ್ತಾನೆ. ಅದಕ್ಕೆ ನಾವು ಅರ್ಜಿ ಹಾಕ್ಬೇಕಾದ್ದಿಲ್ಲ, ಕೇಳಬೇಕಾದ್ದಿಲ್ಲ, ಕರ್ಮ ಕರ್ಮ ಮಾಡಬೇಕಾದ್ದಿಲ್ಲ. ಪ್ರಾಪ್ತವ್ಯ ಮತ್ತೊಮ್ಮೆ ನವತೆಯ ಮನುಷ್ಯ ದೇವೋಪಿ ತಮ್ಮಲಂದಿತು ನಶಕ್ತ, ನಮ್ಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಕೊಟ್ಟೇ ಕೊಡ್ತಾನೆ ಅಂತ. ಆಗ ನಾನು ಯೋಚನೆ ಮಾಡಬೇಕು, ಕೊಡಲಿಲ್ಲ ಅವನ ಇಚ್ಛೆ ಇಲ್ಲ, ಈ ರೀತಿ ತಿಳ್ಕೊಂಬೋದೇ ವೈರಾಗ್ಯ. ನಾವು ಇದಕ್ಕೆ ಇದಕ್ಕೆ ಹೇಳ್ತಾ ಇದ್ದೀವಿ, ಅಯ್ಯೋ ದಡ್ಡ ದೇವ್ರು ಕೊಡ್ತಾನೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗ್ತೇನೋ. ಪ್ರಯತ್ನಮೇಕ ಮಕ್ರತೋ ನಿಧಾಯ ಭೂತಿ ಮಾತೃಮಃ, ನೀ ಪ್ರಯತ್ನ ಮಾಡಿದೆ ದೇವ್ರು ನಿಂತು ಕೊಡ್ತಾನೆ ನೋಡು. ನಮ್ಮ ಪ್ರವಚನ ಅಂತಕ್ಕಂಥದ್ದು ವೈರಾಗ್ಯಕ್ಕೆ ಪ್ರಚೋದಕವಾಗ್ತಾ ಇಲ್ಲ, ಅದಕ್ಕೆ ವಿರೋಧವಾದ ರೀತಿಯಲ್ಲಿ ಪ್ರಚೋದವಾಗ್ತದೆ. ಅದಕ್ಕೋಸ್ಕರ ಯತ್ಸಿತಂ ನವಿರಾಗಾಯ, ಬರೇ ಸ್ವಯೋಗ್ಯತೆ ಒಳಗೆ ಆಯತವಾದದ್ದು ನೋಯದೆ ಉಡುವುದೇ ನ್ಯಾಯದ ವೈರಾಗ್ಯ. ಇನ್ನ ಸ್ನೇಹದಿಮ್ಮ ಹರಿಯಿತ್ತ ಕರ್ತೃತ್ವ ಕೂಡ ನೀನಲ್ಲದೆ ನಡೆಯದಂತಿಪ್ಪದೇ ವೈರಾಗ್ಯ. ಜೀವೋಪಿ ಕರ್ತ ಭೇದ ಹೇಳ್ತಾರೆ ನಿಜ, ಜೀವ ಜಡ ಅಲ್ಲ ಚೇತನ, ಆದ್ರೆ ಚೇತನನಾದರೂ ಆ ಕರ್ತೃತ್ವ ಭಗವಂತ ಪ್ರಕಟ ಮಾಡಿದರು ಉಂಟು, ಇದ್ದು ಇಲ್ಲೇ ಇಲ್ಲ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹ ಚ ಸಂತೀನ ಸಂತಿ ಯದುಪೇಕ್ಷ. ಇದಕ್ಕೆ ಪ್ರಚೋದನೆ ಆಗಬೇಕು. ಇವತ್ತು ನಾವೇನು ಹೇಳ್ತಾ ಇದೀವಿ, ನಿನಗೆ ಸ್ವಾತಂತ್ರ್ಯ ಉಂಟು, ನೀನು ಮಾಡಬೇಕು, ನೀ ಜೀವೋಪಿ ಕರ್ತ, ನೀನು ಜಡ ಅಲ್ಲ, ನೀನು ನೀ ಕರ್ತೃತ್ವ ದೇವರು ಇಟ್ಟಿದ್ದಾನೆ ಅದನ್ನು ನೀನು ಅಂದಾಗ ನಮ್ಮ ಪ್ರವಚನ ಅಂತಕ್ಕಂಥದ್ದು ವಿರೋಧ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂತಹದ್ದಕ್ಕೆ ಏನನ್ಬೇಕು ಅಂದರೆ ಭಾಗವತೊಳಗೆ ಅದೊಂದು ಕಾಗಿಯ ಕೂಗು ಅಂತ ಹೇಳಬೇಕು. യഥൃതം നവിരാഗായ നധർമായ നശാന്തയെ, മനസ്സിന് ശാന്തതിക കാരണമാകുന്നു. സുബദ്ധമതി ശബ്ദേന ചിത്ര വിചിത്രവാദ പദങ്ങളിന്ന് കുഴിച്ചു അതൊന്ന് കാക വാസിതമേ ഒന്ന് കാകികൾ കൂട്ടവല്ല ഹാകെ ചെളിത. അത് കൊച്ചരവായി ഈ രീതിക്കൽത്ത പരമാത്മ താനും ഈ അത് മുഖ്യാതിഥിച്ച് വിജിതനാകി തലവർത്ത നിരവധിക്കമയ സകല വിഷയവ സകല വിഷയങ്ങളെന്ന നിധനനാമക്ക സംകർഷനാക്കുകയെന്ന് സ്വീകരിക്കുക. നമ്മൾ നമ്മുടെ അറിവിന്റെ താൻ തുകത്താത്തനെ ശബ്ദ സ്പരിശ രൂപ രസാദന്ത നന്നല്ലൂ തുകത്താത്തനെ എല്ലല്ലൂ തുകത്താത്തനെ ചെറിയ നീരന് ചെറിയ ചെല്ലി വരവ പടുത വരത്തെ കാണും സ്വാമി ഇതിനിന്ന പൂജ ഇതിന് എട്ട് സുലഭം. യഥാ ആചാര്യ എടുത്താറിയ മാത്രങ്ങൾ യഥാകാലം മനുഷ്യാദ്യൈ മോക്ഷമാണെന്ന് ശരീരമേ തത്സർവം വിട്ടു പൂജാസ്തു പ്രിയതാമേ ജനാർദ്ദന ആചാര തന്ത്രസാധന എഴുത്താറ് യഥാകാലത്തിൽ മനുഷ്യാദികൾ മനുഷ്യ പശു പക്ഷി കൃമി തമ്മ പതുക്കോതുക്കി ഏനേൽപ്പിച്ച അതെല്ലാം നീ പൂജാസ്വാമി നീ പ്രീത നനക പ്രീതനാകുന്ന പ്രിയതാമേ ജനാർദ്ദനന്ദ്ര ആചാര്യ. അത് കൊച്ചുകാരി ഈ രീതിയായി പരമാത്മനെ കൊല്ലിക്കെ നാം സകല വസ്തുക്കൾ വെക്കില്ല ജഗത്തിൽ നോർത്താ 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 എല്ലാം നിന്ന പൂജാ സ്വാമി നിന്ന പൂജ ഹീ അനുസന്ധാനക്ക് തൽക്കും ഈ അനുസന്ധാനദിന്ന നമ്മ അന്തഃക്കരണ ശുദ്ധിയാകെ കട്ടിയ ഹൊത്തു നമ്മ ഉളുക്കി യാവുന്ന അന്തഃക്കരണ ശുദ്ധി അന്തക്കാതില്ല അനുസന്ധാനദിന്ന നമ്മൾ അന്തഃക്കരണ ശുദ്ധിയാകെ അന്തഃക്കരണ ശുദ്ധിയാദാക സമീചീനവാദ ജ്ഞാന പ്രകടവാക്കി ഈ ജ്ഞാന വളവിന്ന പ്രകടവാദം അത് ദൂഷിതവാക്താൽ ಯಾಕೆಂದ್ರೆ ಶೇಷಿಗೆ ಮೇಲೆ ಗಾಳಿ ಬೀಸಿದಾಗ ದುರ್ವಾಸನೆ ಬರಲೇಬೇಕು. ಹಾಗೆ ಒಳಗೆ ನಮ್ಮ ಅಂತಃಕರಣ ಕಲುಷಿತವಾಗುವುದು ಅಂತಃಕರಣ ಕಲುಷಿತವಾಗಿರುವುದರಿಂದ ಆ ಅದರ ಮೇಲೆ ಬರುವಾಗ ಜ್ಞಾನ ಅಂತಕ್ಕಂತಹ ಅದು ಪ್ರದೂಷಣ ಆಗುತ್ತೆ. ಅದಕ್ಕೆ ಮೊದಲು ಸಮೀಚೀನವಾದ ಜ್ಞಾನ ಬರಬೇಕಾದ್ರೆ ಒಳಗೆ ಶುದ್ಧಿ ಆಗಬೇಕು. ಒಳಗೆ ಶುದ್ಧಿ ಆದಕ್ಕೆ ಮುಸುರೆ ತೊಳೆಯಬೇಕು ಮನಸ್ಸಿನ ಮುಸುರೆ ತೊಳೆಯಬೇಕು ಅಂತ ದಾಸರಾಯರು ಮನಸ್ಸಿನ ಮುಸುರೆ ತೊಳೆಯೋ ಅದಕ್ಕೆ ಮಸಿ ತೊಳಿತಾ ಇದ್ದೀವಿ ನಾವು. ಅದಕ್ಕೆ ಅಂತಃಕರಣ ಶುದ್ಧಿಗೆ ಅನುಸಂಧಾನ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಭಾಗವತಾರ ಅನುಪಾಸಿತ ಭಗವದ್ ಜ್ಞಾನ ಜ್ಞಾನಾಭಾವೇ ಕಾರಣ ಅಂತ ತಿಳಿಸುವ ತಾತ್ಪರ್ಯ. ಭಗವದ್ ವಿಷಯವನ್ನು ತಿಳಿದುಕೊಂಡು ನಮ್ಮ ಉಪಾಸನೆಗೆ ಅನುಸಂಧಾನಕ್ಕೆ ಬರದೇ ಹೋದ ಪಕ್ಷದಲ್ಲಿ ತಿಳಿದು ಜ್ಞಾನವೂ ಅರ್ಥ ಹೋಗ್ತೇನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ರೀತಿಯ ಚಿಂತನೆ ಮಾಡೋದಕ್ಕೆ ದೇಶ ಕಾಲ ಅದಕ್ಕೆ ಮುಂದೆ ಹೇಳ್ತಾರೆ ದೈಹಿಕ ದೈಹಿಕ ಕಾಲಿಕತ್ರಯ ಕಾಲ ಕರ್ಮಗಳುಂಟು ಇದರೊಳು ವಿಹಿತ ಕರ್ಮಗಳರಿತು ನಿಷ್ಕಾಮಕನು ನೀನಾಗಿ ಗೃಹಕ್ಕೆ ನಾಮಕ ಭಾರತೀಶನ ಮಹಿತ ರೂಪವ ನೆನೆದು ಮನದಲ್ಲಿ ಅಹರಹರ್ ಭಗವಂತ ಗರ್ಪಿಸು ಪರಮ ಭಕುತಿಯಲ್ಲಿ. ಕರ್ಮಗಳಲ್ಲಿ ಮೂರು ವಿಧ ದೈಹಿಕ ದೈಹಿಕ ಕಾಲಿಕಾಂತ್ರಗಳು. ದೈಹಿಕ ಅಂದ್ರೆ ಈ ದೇಹದಿಂದ ಮಾಡ್ತಕ್ಕಂತಹ ಕರ್ಮಗಳು ಎಲ್ಲ ದೇಹದಿಂದ ಮಾಡ್ತಕ್ಕಂತಹದ್ದು ಅದು ಅದು ದೈಹಿಕವಾದ ಅಂತಕ್ಕಂಥದ್ದು. ಯಾಕೆ ಮಾನಸಿಕವಾದ ಕ್ರಿಯೆ ವಾಚಿಕ ಇವೆರಡೂ ದೈಹಿಕವಾಗಿ ಬಂದು ಹೋಗ್ಬಿಡ್ತೀನಿ ತಿಳ್ಕೊಂಡ್ರಿ. ಯಾಕೆ ದೇಹಗಳು ಮನಸ್ಸು ವಾಕು ಎರಡು ಇದೆ ಆದ್ದರಿಂದ ಅದರೊಳಗೆ ಬಂದು ಹೋಗ್ತೀನಿ. ಇನ್ನು ದೈಹದಿಂದ ಮಾಡ್ತಕ್ಕಂಥದ್ದು ದೈಹಿಕ ದೇಶಗಳಲ್ಲಿ ಮಾಡ್ತಕ್ಕಂಥದ್ದು. ತೀರ್ಥಯಾತ್ರಾದರೂ ಹೋಗ್ತೀವಿ ಅಲ್ಲಿ ತೀರ್ಥ ವಿಜಯದಲ್ಲಿ ಮಾಡಬೇಕಾಗ್ತದೆ. ಇನ್ನು ಸ್ನಾನ ಆದರೂ ಮಾಡಬೇಕಾಗ್ತದೆ ತರ್ಪಣಾದರೂ ಕೊಡಬೇಕಾಗ್ತದೆ. ಹೀಗೆಲ್ಲ ಇಂತಿಂತಹ ಜಾಗದಲ್ಲಿ ಇಂತಿಂತಹದ್ದು ಮಾಡಬೇಕು ಅಂತೇಳಿ ನಮ್ಮದು ವಿಜಯ ವಿಧಿಸ್ತಾರೆ. ಅದು ದೈಹಿಕ ಕರ್ಮಗಳು ಅಂತಂದ್ರೆ ದೈಹಿಕ ಕರ್ಮಗಳು. ಇನ್ನು ಕಾಲಿಕತ್ತರೆ ಅಂದರು ಯಾವ್ಯಾವ ಕಾಲದಲ್ಲಿ ಏನು ಮಾಡಬೇಕು, ಈಗ ಗ್ರಹಣಗಳು ಬಂದಾಗ ಏನು ಮಾಡಬೇಕು, ಸಂಕ್ರಮಣಾದಿಗಳು ಬಂದಾಗ ಏನು ಮಾಡಬೇಕು, ಧನುರ್ಮಾಸದಲ್ಲಿ ಏನು ಮಾಡಬೇಕು, ಕಾರ್ತೀಕ ಮಾಸದಲ್ಲಿ ಏನು ಮಾಡಬೇಕು, ಮಾರ್ಗಸ ಈಗ ಯಾವ್ಯಾವ ಕಾಲದಲ್ಲಿ ಏನೇನು ಕರ್ಮಗಳು ಅಂತ ವಿಹಿತ ಅಂತ ಹೇಳ್ತಾ ಇದ್ರೆ ಅವೆಲ್ಲವನ್ನು ತಿಳಿದುಕೊಂಡು ಘನ ಕರ್ಮಗಳುಂಟು. ಕರ್ಮಗಳು ಬಹಳ ಇದ್ದಾವೆ ಅದರೊಳಗೆ ನಮಗೆ ಚಿಂತನೆ ಮಾಡಬೇಕಾದ ಘನ ಕರ್ಮದ ಹೋಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಕರ್ಮಗಳ ಗತಿ ಅಂತಕ್ಕಂಥದ್ದು ಅಸಾಧ್ಯವಾಗಿರ್ತಕ್ಕಂಥದ್ದು. ಆ ಸಮುದ್ರದ ಸುಳಿಯಾದ ಗೊತ್ತಾದೀತು ನಮ್ಮ ಕರ್ಮಗಳು ಗೊತ್ತಾಗಲ್ಲ. ಮತ್ತೆ ಗತಿಯೇನು ಹಾಗಾಗಲಿ ಕರ್ಮ ವಿರುದ್ಧ ವೀತ ವೀತ ಅಂತ ತಿಳ್ಕೊಂಡು ನೀನು ಯೋಚನೆ ಮಾಡ್ತೀಯಲ್ಲ ಅಂದಾಗ ಅದಕ್ಕೋಸ್ಕರವಾಗಿ ಇಲ್ಲಿ ವಿಹಿತ ಕರ್ಮ ಇದರಲ್ಲೂ ವಿಹಿತ ಕರ್ಮಗಳಂತೂ ನಿಷ್ಕಾಮಕನು ನೀನಾಗಿ. ವಿಹಿತ ಯಾವುದು ಅವಿಹಿತ ಯಾವುದು ಅಂತಕ್ಕಂಥದ್ದು ತಿಳ್ಕೊಂಡು ವಿಹಿತ ವೀತ ಎಂಬುದೊಳಗಾಗಿ ನಾನಾ ರೀತಿಯಲ್ಲಿ ಅರ್ಥ ಮಾಡುದು. ದಾಸರಾಯನ ಅಭಿಪ್ರಾಯದಿಂದ ಅರ್ಥ ಮಾಡಿದೆ ಒಂದು ರೀತಿ ಆಗ್ತದೆ, ಇನ್ನು ಉಳುಕಿ ದೃಷ್ಟಿಯಿಂದ ಅರ್ಥ ಮಾಡಿದೆ ಒಂದು ರೀತಿ ಅಲ್ಲ. ವಿಹಿತ ಜಗನ್ನಾಥದಾಸರು ಸೋಚಿತ ಕರ್ಮಗಳ ಆಚರಿಸುತ್ತವರು ನೀಚರಲ್ಲಿ ಹೋಗಿ ಆಚರಿಸದೆ ಅಂತ ಸ್ವಧರ್ಮ ಅಂತ ಹೇಳ ಬೃಹದಾಂಗಿ ಭಾಷೆಯಲ್ಲಿ ಹೇಳ್ತಾರೆ. ಸ್ವಧರ್ಮ ಅಂದ್ರೆ ಯಾವುದು? ಸಸ್ಯ ಧರ್ಮ ಸ್ವಧರ್ಮ ಅಂತ ಹೇಳಿದ್ದಾರೆ. ನನಗೆ ಯೋಗ್ಯವಾದದ್ದು ಧರ್ಮ, ದೇವರು ನನ್ನಿಂದ ಏನು ಮಾಡುತ್ತೇನೆ ಅದೇ ನನಗೆ ಧರ್ಮ ಅಂತ ಕೇಳಿ. ಹಾಗಾದ್ರೆ ಪಾಪಕರ್ಮ ಅದೇ ಧರ್ಮ ಅಂತ ಎಲ್ಲಾದರೂ ಉಂಟೇನ್ರಿ? ಸ್ವಧರ್ಮ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ ಅಂತ ಹೇಳಿದ್ದಾನೆ ಕೃಷ್ಣ. ಸ್ವಧರ್ಮ ಅಂದ್ರೆ ಏನು? ದೇವರು ನಮ್ಮಿಂದ ಕರ್ಮಗಳು ಮಾಡಿಸ್ತಾ ಇದ್ದಾನೆ, ಯಾತಕ್ಕೋಸ್ಕರ ಮಾಡಿಸ್ತಾ ಇದ್ದಾನೆ. ನಾವು ಮಾಡ್ತೀವಿ ಅಂದಾಗ ಅದೆಲ್ಲ ಕ್ಲಾಸಿಫಿಕೇಶನ್, ಕರ್ಮ ಕರ್ಮ ವಿಕರ್ಮೇತಿ ವೇದವಾದೋ ನಲೌಕಿಕ ವೇದಸ್ಯ ಚ ಈಶ್ವರತ್ವ ತತ್ರ ಮುಖ್ಯಂತಿ ಸೂರ್ಯ ಅಂತ ಹೇಳ್ಬಿಟ್ಟು ಭಾಗವತದಲ್ಲಿ ಇದು ಕರ್ಮ ಅಕರ್ಮ ವಿಕರ್ಮ ಇದೆಲ್ಲ ವೇದ ಆಪಾತಕರ್ಥ ಲೌಕಿಕ ಸಮನ್ವಯ ಆಗಲ್ಲ ಅಂತ ಭಾವನೆ ಅಲ್ರಿ. ಎಷ್ಟೊಂದು ನಾವು ಹೇಳ್ತಾ ಇದ್ದೀವಿ ಇದು ಪುಣ್ಯ ಕರ್ಮ, ಇದು ಪಾಪ ಕರ್ಮ, ಇದು ಈ ರೀತಿ ಹೇಳ್ತಾ ಇದ್ದೀವಲ್ಲ ಅಂತ. ಅದು ಯಾವಾಗ ನೀನು ಮಾಡ್ತೀನಿ ಎಂದಾಗ ಕ್ಲಾಸಿಫಿಕೇಶನ್ ಅಂತ ಹೇಳ್ತು ಭಾಗವತ. ಕ್ರಿಯೆ ಯಾವಾಗ ಇದೆಲ್ಲ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಒಂದ್ ಕಡೆಗೆಲ್ಲ ಗಲಾಟೆ ಆಯ್ತು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಜ್ಞಾ ಮಾಡಿದ ಫೈರ್ ಮಾಡುವಂತ, 100 ಜನ ಸತ್ತೋರು. ಯಾರು ಫೈರ್ ಮಾಡಿದವರು? ಯಾರು? ಪೊಲೀಸ್ನವರು. ಪೊಲೀಸ್ನವರು ಮಾಡಿದ್ರು, 106 ಜನ ಸತ್ತೋರು. ಆದ್ರೆ ಆ ಪೊಲೀಸ್ನವರು ಶಿಕ್ಷೆ ಆಗಲಿಲ್ಲ. ಯಾಕಾದ್ರೆ ಇವರೇ ಕೊಂದಾರಲ್ಲ ಅಂದ್ರೆ ನಾವು ಸ್ವತಂತ್ರವಾಗಲ್ಲ, ನಮ್ಮ ಮೇಲ್ ಅಧಿಕಾರಿ ಆಜ್ಞಾ ಮಾಡಿದ್ದ ನೋಡಿ ಆಜ್ಞಾ, ಆದ್ರಿಂದ ನಾವು ಮಾಡಿದ್ದೇವೆ, ಆದ್ರಿಂದ ಅವ್ರು ಸೇಫರ್ ಸೇಫ್. 100 ಜನ ಇವ್ರ ಕೈಯಿಂದನೇ ಸತ್ತಿದ್ರು ಕೂಡ ಅವ್ರು ಏನೇನೇನು ಶಿಕ್ಷೆ ಆಗಲಿಲ್ಲ. ಉತ್ತರ ಕೊಟ್ಕೊಂಡು ಅವನು ಯಾರು ಮ್ಯಾಜಿಸ್ಟ್ರೇಟ್ ಇಂತ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವನು ಉತ್ತರ ಕೊಟ್ಕೊತಾ ಮುಂದೆ ಎನ್ಕ್ವೈರಿ ಕಂಡಕ್ಟ್ ಮಾಡಿದೆ. ಆ ಮುಂದೆ ಸ್ಥಳ ಏನಾಗೋಯ್ತು, ಆಗ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಜ್ಞಾ ಮಾಡಿದ್ದಿಲ್ಲ, ಇನ್ ಆಂಟಿಸಿಪೇಷನ್ ಮುಂದೆ ತಗೊಂಡ್ರ ಆಯ್ತು ಅಂತ ತಿಳ್ಕೊಂಡು ಫೈರ್ ಮಾಡಿದ್ರು. ಒಬ್ಬನೇ ಸತ್ತ ಶಿಕ್ಷೆ ಆಯ್ತು. ಯಾಕೆ ಅಂದ್ರೆ ಅವನ ಆಜ್ಞಾ ಇದ್ದಿಲ್ಲ. ಅವನ ಆಜ್ಞಾ ಇದ್ದಾಗ ನಿಮ್ ದೋಷವಿಲ್ಲ, ಅವನ ಆಜ್ಞೆ ಇಲ್ಲದೆ ಇದ್ದಾಗ ಎಚ್ಚಿಂಚಿತ್ತಾದ್ರೂ ಮಹದಾಪರಾಧ ಅದು ನೀ ಶಿಕ್ಷೆ ಅನ್ಬೋದು. ಆಗ ನಮ್ದು ಹೋಗ್ತೇನೆ ಕರ್ಮ ಅಕರ್ಮ ವಿಕರ್ಮ ಇದು ವೇದದ ಅಪಾತದ ಅರ್ಥ ಅನ್ಬಿಟ್ಟು ಭಾಗುತ್ತದೆ. ಯಾಕೆ ನಾನು ಮಾಡ್ತೀನಿ ಅಂದಾಗ ಇದು ಪುಣ್ಯ ಯಾವುದು ಪಾಪ ಯಾವುದು ಎಂಬ ತೀರ್ಮಾನ. ನಾನು ಮಾಡ್ತಾ ಇಲ್ಲ ಸರಿ, ಬಿಂಬಕ್ರಿಯೆಯುವ ಕ್ರಿಯಾವಾರಿತಿ ಇದು ಬಿಂಬಕ್ರಿಯೆ ಆಯ್ತು, ಬಿಂಬನು ಕೂಡ ಯಾಕೆ ಮಾಡ್ತಾ ಇದ್ದೇನೆ ನನ್ನ ಕರ್ಮ ಕಳೆಯೋದಕ್ಕೆ. ಕರ್ಮ ಮೋಕ್ಷಾಯ ಕರ್ಮಾನು ವಿಗತ್ತೆ ಅಗದಮ್ಯತ, ನಮ್ಮಿಂದ ಆಗ್ತಕ್ಕಂತಹ ಸಕಲ ಕರ್ಮಗಳು ನಮ್ಮ ಕರ್ಮ ಕಳೆಯೋದಕ್ಕೆ ದೇವರು ಮಾಡ್ತಾ ಇದ್ದಾನೆ ಅಂದಾಗ ಈ ರೀತಿ ತಿಳಿದುಕೊಂಡಾಗ ಎಲ್ಲ ಕರ್ಮ ಇರ್ತೇವೆ. ಈ ರೀತಿ ತಿಳ್ಕೊಳ್ಳದೆ ನಾನು ಮಾಡ್ತೀನಿ ಅಂದಾಗ ಇದು ಪುಣ್ಯ ಇದು ಪಾಪ ಅಂತ ತೀರ್ಮಾನವಾಗ್ತದೆ. ಬಿಂಬನೆ ಮಾಡ್ತಾ ಇದ್ದಾನೆ ಅಂದಾಗ ಪಾಪ ಪುಣ್ಯ ಎಂಬ ಯೋಚನೆ ಇಲ್ಲೇ ಇಲ್ಲ ಅಂತ ಹೇಳಿ ಈ ಜ್ಞಾನ ಇದ್ದಾಗ ಸ್ವವಿಹಿತ ಸ್ವಧರ್ಮ ಅಂತ ಹೇಳಿ. ಸ್ವಧರ್ಮ ಧರ್ಮ ಅಂದ್ರೆ ಏನು? ಧಾರಣ ಶಕ್ತಿತ್ವ ಧರ್ಮ. ಯಾವುದನ್ನು ಮಾಡುವುದರಿಂದ ಹಿತವೋ ಅದೇ ಧರ್ಮ ಅಂತ ತಿಳ್ಕೊಂಡಿರ್ತೀನಿ. ಯಾವುದನ್ನು ಮಾಡುವುದರಿಂದ ಹಿತವೋ ಅದೇ ಧರ್ಮ. ಹಾಗೆ ನಮಗೆ ದೇವರು ನಮ್ಮಿಂದ ಮಾಡ್ತಕ್ಕಂತಹ ಕರ್ಮಗಳು ನಮಗದು ಧರ್ಮ. ಯಾವಾಗ ಈ ಜ್ಞಾನದಿಂದಾಗಿ ನನ್ನ ಹಿಂದಿನ ಜನ್ಮದಲ್ಲಿ ಅಂದುಕೊಂಡ ಕರ್ಮಗಳನ್ನು ಕಳೆಯುವುದಕ್ಕೆ ಭಗವಂತ ಮಾಡ್ತಾ ಇದ್ದಾನೆ ಇದನ್ನು. ಹೌದು, ಮತ್ತಿಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದಾನೆ? ಇದೆಲ್ಲ ಅರ್ಥ ಏನಂದ್ರೆ ಕೃಷ್ಣನ ಮಾತ್ರ ಇದಕ್ಕೆ ಪ್ರತಿಬಂಧಕ. ಭಗವದ್ಗೀತೆಯಲ್ಲಿ ಒಂದು 2 ಶ್ಲೋಕ ಇಂಥ ಬೇಕಾದಷ್ಟು ಶ್ಲೋಕ ಭಗವದ್ಗೀತೆಯಲ್ಲಿ ಸದ್ ಮೊನ್ನೆ ಹೇಳಿದೆ. ಸದೃಶಂ ಚೇಷ್ಟತೆ ಸ್ವಸ್ಯ ಪ್ರಕೃತೇಹಿ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಅಂತ ಹೇಳಿದ್ದಾನೆ ಕೃಷ್ಣ. ಅರ್ಜುನ ನೋಡು, ಅಪರೋಕ್ಷ ಜ್ಞಾನಿ ಆದರೂ ಕೂಡ ಅವನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂದ್ರೆ ಸ್ವತಂತ್ರನಲ್ಲ. ಸ್ವಸ್ಥ ಪ್ರಕೃತಿಯ ಸದೃಶ್ಯಂ ಚೇಷ್ಟತೆ, ಅವನ ಪ್ರಕೃತಿ ಅಂದ್ರೆ ಅವನ ಅನಾದಿ ಕರ್ಮ ಗುಣ ಸ್ವಭಾವ ಯೋಗ್ಯತೆ ಅದು ತಕ್ಕಾಗಿ ನಡ್ಕೊತಾನೆ ಹೊರತು ಅದನ್ನ ಬಿಟ್ಟು ಬೇರೆ ಮಾಡ್ಲಿಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಸದೃಶ ನಿಗ್ರಹ ಏನ್ ಮಾಡ್ತೇನೆ? ಸದೃಶ್ಯಂ ಚೇಷ್ಟತೆ ಸ್ವಸ್ಥ ಪ್ರಕೃತಿಯ ಜ್ಞಾನವಾದ ಅಪಿ ಅಪ್ಶಬ್ದವನ್ನು ಹಾಕಿದ್ದಾನೆ. ಅಪರೋಕ್ಷ ಜ್ಞಾನಿಯಾದರೂ ಅವನವನ ಪ್ರಾರಬ್ಧ ಕರ್ಮಾನುಸಾರವಾಗಿ ಒಳಗೆ ಏನಿದೆ ಅದರಂತೆ ಮಾಡ್ತೇನೆ ಹೊತ್ತು ಬೇರೆ ಮಾಡ್ಲಿಕ್ಕಾಗಲ್ಲ. ನಿಗ್ರಹ ಕಿಂ ಕರಿಸಿ ಅವ್ನು ನಿಗ್ರಹ ಏನ್ ಮಾಡ್ತಾನೆ? ಅವನು ಮಾಡ್ಲಿಕ್ಕೆ ಸಾಧ್ಯವಾಗಲ್ಲ. ನಿಗ್ರಹ ಆಗಿದ್ದರೆ ಅದು ಹಿಂದಿನ ಜನ್ಮ ಕರ್ಮ ಸಹಕಾರಿ ಎಂಬುದಕ್ಕಷ್ಟೇ. ಕಾಕ್ತಾಳ ನ್ಯಾಯ ಅಂತಾರೆ, ಕಾಗಿ ಬಂದು ಕೂಡೋದಕ್ಕೂ ಹಣ್ಣು ಬೀಳೋದಕ್ಕೂ ಸರಿ ಹೋಗುತ್ತೆ. ಕಾಗಿ ಏನ್ ತಿಳ್ಕೊಂಬಿತ್ತು? ನಾನು ಹಣ್ಣು ಕೆಳಗಿದೆ ಅಂತ ತಿಳ್ಕೊಂಬಿತ್ತು. ಅದು ಬೀಳ್ತಾ ಇದ್ದು ಇದು ನಿಮಿತ್ತ ಆಯ್ತು. ಹಾಗೆ ನಮ್ದು ಹೋಗಿ ಹಿಂದಿನ ಜನ್ಮ ಕರ್ಮ ಸಹಕಾರಿಯಾಗಿರ್ತದೆ. ಆಗ ನಾವೇನ್ ಮಾಡ್ತೀವಿ? ಅದು ನಾವು ಮಾಡಿದೆ ಅಂತ ತಿಳ್ಕೊಂಬಿಡ್ತೀವಿ. ಮತ್ತೆ ಕಮಿಟ್ಮೆಂಟ್ ಕರ್ಮಾನೆ ಕರ್ಮವಿ ಕೊರುವನ್ ಸನಿಮಿತ್ತ. ಅದಕ್ಕೆ ಒಂದು ಇದನ್ನು ಉದಾಹರಣೆ ಕೊಡ್ತಾ ಇದ್ದೇವೆ ಭಾಗವತ ಏಕಾದಶಿ ಸ್ಕಂದದಲ್ಲಿ ರೇಷ್ಮಿ ಹುಳುವಿನ ಉದಾಹರಣೆ ಕೊಡ್ತಾ ಇದ್ದಾರೆ. ರೇಷ್ಮಿ ಹುಳು ಎಂಥ ಉದಾಹರಣೆ ಕೊಟ್ಟಿದ್ದಾರೆ ಅಂತಂದ್ರೆ, ನಾವು ಮೊದಲನೇ ದಿವಸ ತಂದಾಗ ಅದು ಕಸಗಸಿಗಿಂತಲೂ ಸಣ್ಣದಿರುತ್ತೆ ರೇಷ್ಮಿ ಹುಳು. ಅದಕ್ಕೆ ಉಪ್ಪು ನೀರನ್ನು ಸ್ವಲ್ಪ ಹಾಕ್ತಾ ಹೋಗ್ತಾರೆ, ಸ್ವಲ್ಪ ಸಣ್ಣ ಕಟ್ಟಿಸ್ತಾರೆ, ಮೊದಲು ತುಂಬೋ ಯೋಗ್ಯ ಇರಲ್ಲ. ಅದಕ್ಕೆ ಅದರ ರಸವನ್ನು ಹೀರಿಸ್ಕೊತಷ್ಟೇ, ರಸವನ್ನು ಹೀರಿಸ್ಕೊಂಬಿಡ್ತೇವೆ. 28 ದಿವಸ ಅಂಬೋದ್ರೊಳಗಾಗಿ ಕಸಗಸಿಗಿಂತಲೂ ಸಣ್ಣದಿದ್ದುದು ಒಂದು 3 ಇಂಚು ಉದ್ದ ಆಗ್ತದೆ, ಇಷ್ಟು ದಪ್ಪ ಆಗ್ತದೆ ರೇಷ್ಮಿ ಹುಳು. ಆಗ ಅದನ್ನು ತಗೊಂಡು ಒಂದು ಚಂದ್ರಿಕೆ ಎಂಬುದಕ್ಕೆ ಹಾಕ್ತಾರೆ. ಹಾಕಿದಾಗ ಅಲ್ಲೇನ್ ಮಾಡ್ತೇವೆ, ಅದು 28 ದಿವಸ ತಾನೇನು ನುಂಗಿತ್ತ ರಸವನ್ನು ಅದನ್ನು ಉಗುಳ್ತಾ ಬರ್ತದೆ. ವಾದ ಸ್ವಭಾವನೆ ಅಂತದ್ದು. ಅದನ್ನ ಉಗುಳ್ತಾ ಬರುವಾಗ ಹೋಗಪ್ಪ ಉಗುಳು ಬಿಡ್ತೇ, ತನ್ನ ಸುತ್ತ ಗೂಡು ಕಟ್ಕೊಂಡ್ಬಿಡ್ತೇವೆ, ಗೂಡು ಕಟ್ಕೊಂಡ್ಬಿಡ್ತೇವೆ. ಆ ಗೂಡು ಕಟ್ಕೊಂಡು ಒಳಗೆ ಸೇರ್ಕೊಂಡ್ಬಿಡ್ತೇವೆ. ತಾನು 28 ದಿವಸ ತಿಂದಿದ್ದನ್ನ ಅದನ್ನ ಹೊರಗ ಕೆಡಿಸ್ಬೇಕು ಅಂತ ದೇವರು ಮಾಡ್ತಾ ಇದ್ರೆ ಅದು ಅಜ್ಞಾನದಿಂದ ತನ್ನ ಸುತ್ತ ಗೂಡು ಕಟ್ಕೊಂಡ್ಬಿಡ್ತೇವೆ, ಗೂಡು ಹೋಗಿ ಸೇರ್ಕೊಂಡ್ಬಿಡ್ತೇವೆ. 35 ದಿವಸ ಆದ ಮೇಲೆ ಅದು ಚಿಟ್ಟೆಯಾಗಿ ಪರಿವರ್ತನೆ ಆಗ್ತದೆ. ಹೌದು, ಆ ಚಿಟ್ಟೆ ಆಗೋದ್ರೊಳಗೆ ಅದು ಚಿಟ್ಟೆ ಆಗಿ ಕೊರ್ಕೊಂಡು ಹೋಗ್ಬಿಡ್ತು ಅಂದ್ರೆ ಆ ಕಂಟಿನ್ಯೂಟಿ ರೇಷ್ಮೆ ಥ್ರೆಡ್ ಸಿಗೋದಿಲ್ಲ. ಅದಕ್ಕೇನ್ ಮಾಡ್ತಾರೆ, ಅದು ಚಿಟ್ಟೆ ಆಗೋದ್ರೊಳಗಾಗಿ ತಗೊಂಡು ಹೋಗಿ ಕುದಿಯೋ ನೀರೊಳಗೆ ಹಾಕ್ಬಿಡ್ತಾರೆ, ಮರಳೋ ನೀರೊಳಗೆ ಸತ್ತೋಗ್ತದೆ. ಅಂದಾಗ ತಾನು 28 ದಿವಸ ತಾನು ಏನ್ ತಿಂದಿತ್ತು ಆ ರೇಷ್ಮೆಯ ಉಪ್ಪು ಎಳ್ಳೆ ರಸವನ್ನ ಅದನ್ನು ಉಗುಳಿಸ್ಬೇಕು ಅಂತ ದೇವರು ಮಾಡ್ತಾ ಇದ್ರೆ ಅಜ್ಞಾನದಿಂದ ತನ್ನ ಸುತ್ತ ಗೂಡ್ಕೊಂಡು ತನ್ನ ಮರಣಕ್ಕೆ ಕಾರಣ. ಹಾಗೆ ನಮ್ದು ಅಷ್ಟೇ, ಜನ್ಮಾಂತರಗಳಲ್ಲಿ ಮಾಡಬೇಕು ಅಂತಂದು ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂತ ಪುಣ್ಯ ಪಾಪ ಕರ್ಮಗಳನ್ನ ಕಳೆಯುವುದಕ್ಕೆ ದೇವರಿಗೆ ಉಗುಳಿಸ್ತಾ ಇದ್ದೆ, ನಮ್ಮ ದೇಹದಿಂದ ಸೌಖ್ಯದಿಂದ ಹೊರಗೆ ಹಾಕ್ತಾ ಇದ್ದೇವೆ. ನಾವೇನ್ ಮಾಡ್ತೀವಿ, ಅದನ್ನು ಮಾಡಿ ಇತ್ತು ಮೈ ಮೇಲೆ ಹಾಕಿರ್ತೀವಿ, ಮೈ ಮೇಲೆ ಹಾಕೊಂಡು ಮತ್ತೆ ಪುನಃ ಜನ್ಮ ಮರಣ ಆಗಿದ್ದು ಕರೆದ ಇದು ಉದಾಹರಣೆ ಕೊಟ್ಟಿದ್ದಾರೆ ರೇಷ್ಮೆಗಳು ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಕರ್ಮ ಮೋಕ್ಷಾಯ ಕರ್ಮಾನೇ ಇದ್ದೇಯಾಗದಮ್ಯತ, ಹಿಂದಿನ ಜನ್ಮದಲ್ಲಿ ಕರ್ಮಾನಿ ಕರ್ಮ ಬಿಕ್ಕುರುವನ್ ಸನಿಮಿತ್ತಾನಿ ದೇಹವೃತ್ತೆ ತತ್ತತ್ ಕರ್ಮ ಫಲಂ ಬಿರುವನ್ ಭ್ರಮತೀಹ ಸುಖೇ ಕರ್ಮ ಇವೆಲ್ಲ ಗಾಯಂತೆಯೋ ಪಾಖ್ಯಾನ. ಅದಕ್ಕೋಸ್ಕರವಾಗಿ ಇರಿ ಸ್ವಧರ್ಮ ಅಂದ್ರೆ ಇನ್ನು ಇನ್ನೊಂದು ಕೃಷ್ಣ ಶ್ಲೋಕದಲ್ಲಿ ಇನ್ನ ಸ್ವಭಾವದೇನ ಕೌಂತ್ಯೇಯ ನಿಬದ್ಧ ಸ್ವೇನ ಕರ್ಮಣ ಕತ್ತು ನೆಚ್ಚಸಿ ಎನ್ಮೋಹ ಕರಿಷ್ಯಸಿ ಅವಶೋಭಿತ ಹೇಳ್ತಾರೆ. ನಮ್ಮ ಈ ಜನ್ಮದ ಕರ್ಮಗಳಲ್ಲೂ ತೀರ್ಮಾನವಾಗೋಗಿ ಅದನ್ನ ಬದಲು ಮಾಡ್ಲಿಕ್ಕಾಗಲ್ಲ. ಯಾಕೆ ಕೃಷ್ಣ ಇನ್ನೊಂದು ಕಡೆ ಹೇಳ್ತಾ ಇದ್ದಾನೆ, ನಾದತ್ತೆ ಕಶ್ಯಚಿತ್ ಪಾಪಂ ನಾದತ್ತೆ ಕಶ್ಯಚಿತ್ ಪುಣ್ಯಂ ಅಂತ ಹೇಳಿದ. ಈ ದೇಹದಿಂದ ಹೊಸದಾಗಿ ಪುಣ್ಯ ಕರ್ಮ ಬರಲ್ಲ, ಹೊಸದಾಗಿ ಪಾಪ ಕರ್ಮ ಬರಲ್ಲ, ಎಲ್ಲ ತೀರ್ಮಾನವಾಗೋಗಿದೆ ಅಷ್ಟೇ ಹೊರತು ಬೇರೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ತೀರ್ಮಾನ ಹೇಗಾದ್ರೆ ನಮ್ಮ ಅನಾದಿ ಕರ್ಮ ನಿಮಿತ್ತ ಮಾಡಿಕೊಂಡು ಯಾವ್ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿಸ್ಬೇಕು ಅಂತ ಭಗವಂತ ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಅದನ್ನು ಬದಲು ಮಾಡಲಿಕ್ಕೆ ಯಾವ ಲಕ್ಷ್ಮೀ ದೇವತೆಯಲ್ಲಾಗಲ್ಲ, ಬ್ರಹ್ಮದೇವರ ಕೈಯಲ್ಲಾಗಲ್ಲ. ಅದಕ್ಕೆ ಸ್ವಭಾವದೇನ ಕೌಂತ್ಯೇಯ ನಿಬದ್ಧ ನಿತ್ರಾಂಬದ್ಧ ಅಂತ ಹೇಳ್ತಾನೆ ಕೃಷ್ಣ. ಶ್ರೇಣ ಕರ್ಮಣ ಕತ್ತು ನೇಚ್ಛಸಿ ಎನ್ಮೋಹ ಅದನ್ನ ಬಿಟ್ಟು ನಾ ಬೇರೆ ಮಾಡ್ತೀನಿ ಅಂದ್ರೆ ಕರಿಷ್ಯಸಿ ಅವಶೋಪಿಸದೆ ಅಶಬ್ದ ವಾಚನ ವಚನ ಆಗ್ಬಿಟ್ಟು ಅದನ್ನು ಮಾಡೇ ಇರ್ತಾನೆ. ಅಂದಾಗ ಶೋಚಿತ ಅಂತಂದ್ರೆ ದೇವರು ನಮ್ಮಿಂದ ಏನ್ ಮಾಡಿಸ್ತಾ ಇದ್ದಾನೆ, ಇಟ್ ಈಸ್ ಫಾರ್ ಮೈ ಗುಡ್. ಮಮ ಶುಭಾತ್ವ ಸ್ವಪೂಜಾಪ್ತಕಾರಿ ರಾಯರು ಹೇಳಿದ್ದಾರೆ ಗೀತಾ ಮೂರ್ತಿಯಲ್ಲಿ, ಬ್ರಹ್ಮಣ್ಯಾದಾಯ ಕರ್ಮಾನಿ ಸಂಗಂ ತೆಕ್ವಾ ಪರೋಕ್ಯ ಲಿಪ್ಯತೇನ ಸಪಾಪೇನ ಪದ್ಮಪತ್ರ ವಿವಾಂಬಸ ಅಂತಕ್ಕಂಥ ಭಗವದ್ಗೀತಾ ಶ್ಲೋಕಕ್ಕೆ ರಾಯರು ವಿವೃತ್ತಿಯನ್ನು ಬರೀತಾ ಇಲ್ಲಿ ಪಾಪಕರ್ಮ ಹೇಳಿದ್ದಾನೆ ಕೃಷ್ಣ. ಅದೇನಂತೆ ಮಮ ಶುಭಾರ್ಥಂ ಸ್ವಪೂಜಾತ್ಮಕಾನಿ ಕರ್ಮಾನಿ ಕರೋತಿ ಕಾರಯಂತಿ ಇತ್ಯರ್ಥಮಂದ ರಾಯರು ಬರ್ತಿದ್ದಾರೆ. ಅಂದ್ರೆ ಈ ದೇಹದಿಂದ ಆಗ್ತಕ್ಕಂತಹ ಪಾಪ ಕರ್ಮಗಳು ಮಮ ಶುಭಾರ್ಥಂ ಅಂದ್ಬಿಟ್ಟಿದ್ದಾರೆ. ಯಾಕೆ ಹಿಂದಿನ ಜನ್ಮದಲ್ಲಿ ಮಾಡಬೇಕು ಅಂತಕೊಂಡು ಮಾಡ್ಲಿಕ್ಕೆ ಆಗದೆ ಇದ್ದ ಕರ್ಮ ಕಳೆಯೋದಕ್ಕೆ ಉಗುಳಿಸ್ತಾ ಇದ್ದಾನೆ ದೇವರಿಗ. ಸೌಟು ತೆಗೆ ಸೌಟಿನಿಂದ ಹೆಚ್ಚಾಗ್ತಾ ಇದ್ದಾನೆ ಮಮ ಶುಭಾರ್ಥಂ. ಅದೆಂತ ಅದು ಸ್ವಾಮಿ ಇದು ನಿಮ್ಮ ಪೂಜಾ ಅಂತ ತಿಳ್ಕೊಂಡ್ಬಿಟ್ರೆ ಪಾಪ ಕರ್ಮವು ಪುಣ್ಯ ಕರ್ಮ ಅದು ಮೋಕ್ಷಕ್ಕೆ ಕಾರಣ. ಅಂದಾಗ ಜ್ಞಾನಿಯಾಗಿರ್ತಕ್ಕಂಥವನಿಗೆ ಎಲ್ಲವೂ ಭಗವಂತನ ಪ್ರೀತಿಗೆ ಕಾರಣವಾಗುತ್ತೆ. ಅಜ್ಞಾನಿಯಾಗಿರ್ತಕ್ಕಂಥವನಿಗೆ ಭಗವಂತನ ಪ್ರೀತಿಗೆ ಜಡವಾದ ವಸ್ತುಗಳಿಂದಲೇ ಭಗವಂತನ ಪ್ರೀತಿಸಬೇಕು ಅಂತ ತಿಳ್ಕೊಂಡು ಕರ್ಮ ಬದ್ಧನಾಗ್ತಾ ಹೋಗ್ತಾನೆ. ಅದಕ್ಕೆ ಅಂದ ಕೃಷ್ಣ ಜ್ಞಾನಿಯೇ ಪರಮ ಪ್ರಿಯ. ಅಜ್ಞಾನಿಯಾದರೂ ಲಿಮಿಟೆಡ್ ಟೈಮ್ನಲ್ಲಿ ದೇವರು ಪೂಜೆ ಮಾಡ್ತಾನೆ, ಜ್ಞಾನಿಯಾಗಿರ್ತಕ್ಕಂಥವನು ಸದಾ ಭಗವಂತನ ಪ್ರೀತಿ ಪಡಿಸ್ತಿರ್ತಾನೆ. ಅದಕ್ಕೆ ಜ್ಞಾನಿಯೇ ಪರಮ ಪ್ರಿಯ ಅಂತ ಹೇಳ್ತಾನೆ ಕೃಷ್ಣ. ಅದು ಇಷ್ಟು ಗಮನದಲ್ಲಿ ಇಟ್ಟುಕೊಂಡು ಅದಕ್ಕೆ ಹೇಳ್ತಾ ಇದೆ ಈ ರೀತಿಯಾಗಿ ಸಕಲ ವಿಷ ದೈಹಿಕ ಮೂರು ವಿಧ ಕರ್ಮಗಳೊಳಗೆ ದೈಹಿಕ ದೈಹಿಕ ಕಾಲಿಕ ಅದರಲ್ಲಿ ಕೊಂಚ ಈ ರೀತಿ ನಿಷ್ಕಾಮಕ ಯಾವುದೇ ಕರ್ಮ ಮಾಡಿದ್ರು ನಿಷ್ಕಾಮಕನಾದ ನೀನು ಫಲಾಪೇಕ್ಷೆ ಇಲ್ಲದೇನೆ ನೀನು ಮಾಡು ಅಂತ ತಿಳ್ಕೊಂಡು ಹೇಳ್ಬಿಟ್ಟು ಬೃಹತಿ ನಾಮಕ ಭಾರತೀಶನ ಮಹಿತ ರೂಪವ ನೆನೆದು ಮನದಲ್ಲಿ ಈ ರೀತಿ ಇರ್ತಕ್ಕಂತಹ ಭಗವಂತನ ರೂಪವನ್ನ ಮುಖ್ಯ ಪ್ರಾಣದೇವರು ಭಾರತೀ ಪತಿಯಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರ ಅಂತರ್ಯಾಮಿಯಾಗಿ ನೆನೆ. ಯಾಕೆ ಅದು ದೋಷವಾಗಲ್ಲ, ಯಾಕೆಂದ್ರೆ ರಾಮ ಕೃಷ್ಣ ನೃಸಿಂಹ ಇದೆ ಎಲ್ಲ ಹೆಸರಿನ ದೈತ್ಯರು ಇದ್ದಾರೆ, ಎಲ್ಲಾ ಹೆಸರು ದೈತ್ಯರು ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಆಯಾ ನಾಮ ಅಂತಂದ್ರೆ ದೈತ್ಯರು ತಗೊಂಡು ಹೋಗೇ ಬಿಡ್ತಾರೆ. ಆದ್ರೆ ಭಾರತೀಯ ಪುತ್ರಿ ಮುಖ್ಯ ಪ್ರಾಣ ಅಂದಾಗ ಮಾತ್ರ ಆ ಹೆಸರಿಟ್ಕೊಳ್ಳಿ ಚದರ್ತಾ ಇದ್ದಾರೆ. ಯಾಕೆ ತಕ್ಷಣ ಸಂಹಾರ ಮಾಡಿಬಿಡ್ತಾರೆ ಅವರು. ಅದಕ್ಕೋಸ್ಕರವಾಗಿ ನಾವು ಯಾಕೆ ಮುಖ್ಯ ಪ್ರಾಣದೇವರ ಪ್ರತೀಕದಲ್ಲೇ ಭಗವತ್ ಪೂಜಾ ಮಾಡಬೇಕು, ಉಳುಕಿ ಯಾವುದೇ ಪ್ರತಿಮಾದಿಂದ ಮಾಡಲು ಅದು ದೂಷಿತವಾಗುತ್ತೆ ಅಂತ ಹೇಳಿದ್ದಾರೆ ಕೃಷ್ಣ. ಯಾವುದು ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ. ಅದಕ್ಕೋಸ್ಕರವಾಗಿ ಪೂಜಾ ಮಾಡುವಾಗ ಮುಖ್ಯ ಪ್ರಾಣದೇವರನ್ನು ಬಿಟ್ಟು ಉಳುಕಿ ಯಾವುದೇ ಪ್ರತಿಮೆ ಇಟ್ಕೊಂಡು ಅಲ್ಲಿ ಒಳಗೆ ಹೋಗುವಾಗಲೂ ಪೊಲ್ಯೂಷನ್ನು ಪೂಜಾ, ಆ ಒಳಗಿಂದ ಫಲ ಬರುವಾಗ ಅದು ಪೊಲ್ಯೂಷನ್ ಆಗೋಗುತ್ತದೆ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥದ್ದು ಮುಖ್ಯ ಪ್ರಾಣ ಪ್ರತಿಮಾವನ್ನು ಯೋಗ್ಯ ಭಾಗೇ ನಿಧಾಯ ಅಂತ ಹೇಳ್ತಾರೆ ಕೃಷ್ಣ. ನಮ್ಮ ಎದುರಿಗೆ ಇಟ್ಕೊಂಡು ಅವನ ಮೂಲಕವಾಗಿ ಭಗವತ್ ಪೂಜಾ ಅದನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಈ ರೀತಿ ಅಹರಹರ ಭಗವಂತ ಕಲ್ಪಿಸುವ ಅಹರ ಏನಪ್ಪ, ನಾವು ಒಟ್ಟಿಗೆ ಯಾವ್ಯಾವ ಕಾಲದಲ್ಲಿ ಹಗಲು ರಾತ್ರಿ ಅದನ್ನು ಭಗವಂತನ ಸಮರ್ಪಣೆ ಮಾಡ್ತಾ ಹೋಗ. ಮೂರು ವಿಧ ಕರ್ಮಗಳೊಳಗೆ ಕಂಸಾರಿ ಭಾಗವ ಹಯವದರ ಸಂಪ್ರೇರಕನು ತಾನಾಗಿ ನವರೂಪಗಳನ್ನು ಧರಿಸಿ. ಈ ದೈಹಿಕ ದೈಸಿಕ ಕಾಲಿಕ ನಾನು ಮಾಡ್ತೀನಿ ತಿಳ್ಕೋಬೇಡ, ಮತ್ತೆ ನಾವು ಹೋಗ್ತೀವಿ ಅಲ್ಲೆಲ್ಲ ಹೋಗ್ತೀವಿ, ಆ ಕರ್ಮ ಮಾಡಿದೆ ಇದೆಲ್ಲ ಮಾಡಿದೆ ಹಾಗೆ ಮಾಡಿದೆ ಹೇಳ್ಕೊಂಡ್ಬಿಡ್ತೀವಿ ಸ್ವಾಭಾವಿಕವಾಗಿ. ಯಾಕೆ ನಮಗಿನ್ನೂ ಒಳಗೆ ಪರಿಪಕ್ವವಾಗಿಲ್ಲವಾದ್ದರಿಂದ ನಮ್ಮಿಂದ ಆಡಿಸ್ಬಿಡ್ತಾನೆ ದೇವರು. ಮತ್ತೆ ಏನ್ ಮತ್ತೆ ಮೂರು ವಿಧ ಕರ್ಮಗಳೊಳಗೆ ದೈಹಿಕ ಕರ್ಮ ದೈಸಿಕ ಕರ್ಮ ಕಾಲಿಕ ಕರ್ಮಗಳಲ್ಲಿ ಕಂಸಾರಿ ಅಂದ್ರೆ ಕೃಷ್ಣ ರೂಪದಿಂದ, ಹಯ ಭಾಗವನು ಪರಶುರಾಮ ರೂಪದಿಂದ, ಅಯೋಧನ ರೂಪದಿಂದ ಸಂಪ್ರೇರಕನು ತಾನಾಗಿ ನವರೂಪಗಳನ್ನು ಧರಿಸಿ, ಒಂಬತ್ತು ರೂಪಗಳನ್ನು ಧರಿಸಿ ಪ್ರೇರಣೆ ಮಾಡಿ ಅವನೇ ಮಾಡ್ತಾ ಇದ್ದಾನೆ, ಅವನೇ ಮಾಡ್ತಾ ಇದ್ದಾನೆ. ಯಾಕೆ ಈ ರೀತಿ ಸೂರ್ಯ ಮಾನವ ದಾನವರು ಬರೇ ನಮ್ಮಲ್ಲೆಲ್ಲ ಜ್ಞಾನಿಗಳಲ್ಲಿ ಮನುಷ್ಯ ದೇವತೆಗಳಲ್ಲಿ ಮನುಷ್ಯರಲ್ಲಿ ದಾನವರಲ್ಲಿ ವಿಕಾರ ಶೂನ್ಯನು ಮಾಡಿ ಮಾಡಿಸಿ ತಾನೇನು ಆತ ಯಾವ ವಿಕಾರ ಅಂತಕ್ಕಂಥದ್ದಿಲ್ಲ ತಾನು ಮಾಡಿ ಈ ದೇಹದಿಂದ ಮಾಡಿಸಿಬಿಟ್ಟು ಸಾರ್ವಭೌಮ್ಯ ಸ್ವೀಕರಿಸಿ ಕೊಡುತ್ತಿಪ್ಪ ಜೀವನಿಗೆ. ಆಗ ಅದರ ಫಲವನ್ನ ಜೀವನ ಅನುಸಂಧಾನ ಹೇಗಾಗುತ್ತೆ ಅದಕ್ಕೆ ತಕ್ಕಾಗಿ ಕೊಡ್ತಾ ಹೋಗ್ತಿರ್ತಾನೆ. ಎಲ್ಲರೂ ಒಂದೇ ರೀತಿ ಫಲ ಬರಲ್ಲ, ಅನುಸಂಧಾನಕ್ಕೆ ತಕ್ಕಂತೆ ಪರಮಾತ್ಮ ಫಲವನ್ನು ಕೊಡ್ತಾ ಹೋಗ್ತಿರ್ತಾನೆ, ಕರ್ಮದ ಫಲವೂ ವ್ಯತ್ಯಾಸವಾಗ್ತಿತ್ತೆ. ಅದೇ ಹೇಳ್ತಾರೆ, ಎ ಪೋಲ್ ಅಂಡ್ ಎ ವೈಸ್ ಮ್ಯಾನ್ ಡಸ್ ದಿ ಸೇಮ್ ಥಿಂಗ್ ಬಟ್ ವಿತ್ ಡಿಫರೆಂಟ್ ಮೋಟ್ ಅಂತ ಹೇಳ್ತಾರೆ. ಒಬ್ಬ ಘಟ್ಟ ಒಬ್ಬ ಬುದ್ಧಿವಂತ ಇಬ್ಬರು ಒಂದೇ ಕರ್ಮ ಮಾಡ್ತಾರೆ, ಆದರೆ ಅವರ ಮನೋಭಾವನೆ ಬೇರೆ ಇರ್ತಾರೆ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗೆ ವಿಕಾರ ಶೂನ್ಯನು ಮಾಡಿ ಮಾಡಿಸಿ ಸಾರಭೋಕ್ತನ್ನು ಸ್ವೀಕರಿಸಿ, ನಾವು ಕೊಟ್ಟಿದ್ದ ಜಡ ತಗೊಂಬಲ್ಲ ದೇವರು, ನಾವು ಕೊಟ್ಟಿದ್ದನ್ನು ಜಡವಾದ ಪದಾರ್ಥ ತಗೊಂಬಲಿಲ್ಲ, ಅದರಲ್ಲಿ ತನ್ನ ಸ್ವಾಧ್ಯರಸವನ್ನೇ ತಗೊತಾನೆ ಪರಮಾತ್ಮ. ಎಲ್ಲ ಸ್ವಾಧ್ಯರಸ ಲಕ್ಷ್ಮೀ ಭೋಗ್ಯರಸ ಏಕೈಕ ಕದಲೀದರೇತಿ ಷಡ್ರಸಾನಿ ಸಂತಿ ಅಂತ ಹೇಳಿದ್ದಾರೆ ಟೀಕಾಚಾರ್ಯರು. ಒಂದು ಬಾಳೆಹಣ್ಣಿನಲ್ಲಿ ಆರು ರಸಗಳು ಉಂಟು. ಯಾವ್ಯಾವ ರಸಗಳು? ಭಗವದ್ ಭೋಗ್ಯರಸ ಅದಕ್ಕೆ ಸ್ವಾಧ್ಯರಸ, ಲಕ್ಷ್ಮೀ ಭೋಗ್ಯರಸ ಲಕ್ಷ್ಮೀದೇವಿಯಿಂದ ಅನುಭವಿಸಲಿಕ್ಕೆ ಯೋಗ್ಯವಾದ್ದು, ಒಬ್ಬರದೊಬ್ಬರು ಕ್ರಾಸ್ ಆಗಿಲ್ಲ. ಆಮೇಲೆ ರುಜು ಭೋಗ್ಯರಸ, ಬ್ರಹ್ಮವಾಯು ಸರಸ್ವತಿ ಭಾರತೀ ದೇವಿ ರುಜುಗಳಿರ್ತಾರೆ ಅವರಿಗೆ ಯೋಗ್ಯವಾದ ರಸ. ಆಮೇಲೆ ತತ್ವಾಭಿಮಾನಿ ಭೋಗ್ಯರಸ, ತತ್ವಾಭಿಮಾನಿ ದೇವತೆಗಳಿಗೆ ಅವರವರ ರಸಗಳು ಬೇರೆ ಇದ್ದಾರೆ, ಆ ರಸವನ್ನು ವಿಭಾಗ ಮಾಡಿಕೊಟ್ಟು ಆಮೇಲೆ ಮಂದರಸವನ್ನು ನಮ್ಮ ಅನುಭವಕ್ಕೆ ತಂದುಕೊಟ್ಟು ತತ್ವಾಭಿಮಾನಿ ದೈತ್ಯರಸ ಉಂಟು ಎಲ್ಲ ಬಿಟ್ಟಿದ್ದು ಮತ್ತೆ ಹೊಲಸಿರಬೇಕಲ್ಲ ಅದನ್ನು ದೈತ್ಯರು ಕೊಟ್ಟಿರ್ತಾರೆ ತತ್ವ, ಯಾಕೆ ಅವರು ಬದುಕಬೇಕಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಎಲ್ಲಾ ವಿಧದಲ್ಲೂ ಆರು ವಿಧವಾಗಿರ್ತಕ್ಕಂತಹ ರಸಗಳುಂಟು. ಅದಕ್ಕೆ ಪರಮಾತ್ಮ ತನ್ನ ಸಾರವನ್ನು ತಾನು ತಗೊಂಡ್ಬಿಟ್ಟು ಅನ್ನ ಸ್ವೀಕರಿಸಿ ಕೊಡುತ್ತಿಪ್ಪ ಜೀವರಿಗೆ, ಪ್ರತಿಯೊಬ್ಬ ಜೀವರಿಗೆ ಅವರವರ ಯೋಗ್ಯತಾನುಸಾರವಾದ ರಸವನ್ನು ವಿಭಾಗ ಮಾಡಿಕೊಡ್ತಾ ಇದ್ದಾರೆ. ನೀವು ನನ್ನ ಚಿನ್ನ ನಮ್ಮ ಅನುಸಂಧಾನ ಹೇಗಿರಬೇಕು ಕರ್ಮಗಳಲ್ಲಿ ಅಂದ್ರೆ ಪದೇ 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 ಅದೇ ಹೇಳ್ತಾರೆ ಜಗನ್ನಾಥ. ಅನಲ ಪಕ್ವವ ಗೈಸಿದಂದವ ಅನರಳು ಹೋಮಿಸುವ ತೆರೆದಂತೆ ಅನಿಮಿಶೇಷನು ಮಾಡಿ ಮಾಡಿಸಿ ಅಖಿಲ ಕರ್ಮಗಳ ಮನವಚನ ಕಾರ್ಯದಲ್ಲಿ ತಿಳಿದು ಅನುದಿನದಿ ಕೊಡು ಶಂಕಿಸದೆ ಮೃಜನಾರ್ಧನ ಸದಾ ಕೈಕೊಂಡು ಸಂತೈಸುವನು ತನ್ನವರ. ಇದೊಂದು ಕರ್ಮ ಸಮರ್ಪಣೆ ಪ್ರತಿಯೊಂದು ಕಡೆಗೂ ಹೇಳ್ತಾ ಇದ್ದಾರೆ. ಇದರಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯವೇ ಜಾಸ್ತಿ ಅದೇನು ತಿಳ್ಕೊಂಬಂತೆ. ಅದಕ್ಕೋಸ್ಕರವಾಗಿ ಯಾವ ಭಾಗವತಾದಿ ವಾಕ್ಯಗಳು ಸರ್ವಕರ್ಮ ರಾಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಮ್ಮ ಇಮ್ಮಿಡಿ ಇತ್ತೀಚಿನವರು ಅವರು ಸರ್ವಕರ್ಮ ಸಮರ್ಪಣವನ್ನ ಹೇಗೆ ಹೇಳ್ತಾ ಇದ್ದಾರೆ ಅದು ಹೇಳಿ. ಅನಲ್ ಉದಾಹರಣೆ, ಅನಲ ಪಕ್ವ ಗಳಿಸಿದ ಅನ್ನವ, ನಾವು ಮೊದಲು ಭವಿಷ್ಯ ಹೋಮ ಮಾಡಬೇಕಾದ್ರೆ ನಾವು ಅನ್ನ ಮಾಡಬೇಕು. ಅನ್ನ ಹೇಗೆ ಮಾಡ್ತೀವಿ? ಅಗ್ನಿಯ ಮೇಲೆ ಇಡ್ತೀವಿ, ಅಗ್ನಿಯೇ ಬೇಯಿಸ್ತಾನೆ, ಅಗ್ನಿಯೇ ಬೇಯಿಸ್ತಾನೆ ಅನ್ನವನ್ನು. ಆ ಅಗ್ನಿ ದೇಶವನ್ನ ಅಗ್ನಿಯೊಳಗೆ ಮತ್ತೆ ಹಾಕ್ತೀವಿ ನಾವು. ಹಾಗೆ ಭಗವಂತ ಅನಿಮಿಶೇಷನು ಮಾಡಿ ಮಾಡಿಸಿ ಅಖಿಲ ಕರ್ಮಗಳ ಭಗವಂತ ಮಾಡಿದ್ದಾನೆ ಒಳಗೆ ಎಲ್ಲಾ ಕರ್ಮಗಳನ್ನ, ಪುಣ್ಯ ಪಾಪ ಕರ್ಮ ಎರಡನ್ನೂ ಅವನು ಮಾಡಿದ್ದಾನೆ. ಅನಿಮಿಶೇಷನು ಮಾಡಿ ಮಾಡಿಸಿ ಅಖಿಲ ಕರ್ಮಗಳ ಮನವಚನ ಕಾಯದಲ್ಲಿ ತಿಳಿದು ಮನಸ್ಸಿನಿಂದ ವಾಕಿನಿಂದ ಕಾಯದಿಂದ ಮಾಡತಕ್ಕಂತಹ ಸಕಲ ಕರ್ಮಗಳು ಭಗವಂತ ಪ್ರೇರಣೆ ಮಾಡಿ ಅವನು ಮಾಡಿದ ಕರ್ಮಗಳು ಅಂದ್ರೆ ಪ್ರಕಟವಾಗ್ತಾ ಇದ್ದಾವೆ. ಅಚ್ಚೆ ಭಕ್ತನು ಬೇರೆ ಅಲ್ಲೇ ಅಲ್ಲ. ಈ ರೀತಿ ಇರ್ತಕ್ಕಂತ ತಿಳಿದು ಅನುದಿನದಲ್ಲಿ ಕೊಡಿ ಶಂಕಿಸ್ತದೆ. ಅಯ್ಯೋ ನಾವು ಪಾಪಕರ್ಮ ಹಾಕ್ಕೊಡ್ಬೇಕಪ್ಪ ಅಂತ ಪಾಪಕರ್ಮ ಸಮರ್ಪಣೆ ಮಾಡಬಾರದು, ಪುಣ್ಯಕರ್ಮ ಒಂದೇ ಸಮರ್ಪಣೆ ಮಾಡಬೇಕು ಅಂತ ಏನ್ ದಾನ ಗಂಗರು ಹೊಲಿತಾ ಇದ್ದ. ಪಾಪಕರ್ಮ ಎಲ್ಲಿ ಹೋಗ್ಬೇಕಾಗಾರೆ ಪಾಪಕರ್ಮ ಎಲ್ಲೋ ನಿನ್ನೆ ಹೇಳಿದೆ, ಸಂಧ್ಯಾ ವಂದನೆಯಲ್ಲೇ ಪಾಪಕರ್ಮ ಸಮರ್ಪಣೆ ಮಾಡ್ತಾ ಇದ್ದೇವೆ. ಮನಸಾ ವಾಚ ಹಸ್ತಾಭ್ಯಾಮ್ ಭಕ್ತಿಭ್ಯಾಮ್ ಉದರೇನ ಶಿಸ್ತ ರಾತ್ರಿ ಸ್ತದವಲಂಪತ್ತು ಅಹಸ್ತದವಲಂಪತ್ತು ಹೆಚ್ಚಿಂಚ ದುರಿತಮ್ಮಯ್ಯ ಪುಣ್ಯ ಹೇಳಿದಲ್ಲಿ ವೇದ ಹೆಚ್ಚಿಂಚ ದುರಿತಮ್ಮೈ ನನ್ನಿಂದ ಏನೇನು ದುರಿತಗಳಾಗಿದೆ ಅದೇನೂ ಕೂಡ ನನ್ನಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥ ಸೂರ್ಯಾಂತರ್ಯಾಮಿಯಾದ ಪರಮಾತ್ಮನಿಗೆ ಕೊಡ್ತಾ ಇದ್ದಂತ ಕುಡಿತಾ ಇದ್ದೀನಿ. ಆ ನಾವು ಮಾಡಿದ ಪಾಪ ಕರ್ಮಗಳು ಎಲ್ಲವನ್ನು ಕೈಯಲ್ಲಿ ನೀರು ಹಾಕೊಂಡು ಅದರಲ್ಲಿ ಅಭಿಮಂತ್ರಿಸಿರ್ತಿ ಅದನ್ನು ಕುಡಿಯಾಕೆ ಧುನೋತಿ ಸರ್ವ ಹೃದಯ ಸನ್ನಿವಿಷ್ಟ. ನಮ್ಮ ಪಾಪಗಳು ಹೋಗಬೇಕಾದ್ರೆ ಎಲ್ಲಿ ಕಳಿಬೇಕು? ಹೊರಗಡೆ ಕೂತ್ರ ಹೋಗಲ್ಲ, ಹೃದಯ ಸನ್ನಿವಿಷ್ಟ ಅಂತಾರೆ ಭಾಗವತದೊಳಗೆ. ನಮ್ಮ ಹೃದಯದಲ್ಲಿ ಬಿಂಬನ ಇಟ್ಕೊಂಡು ಸಕಲ ಪಾಪಗಳನ್ನು ಪರಿಹಾರ ಮಾಡ್ತಾ ಇದ್ದೇನೆ ದೇವರು. ಅದಕ್ಕೆ ನಮ್ಮ ಹಾಲು ಬೇಕಾದ್ರೆ ಆಕಳು ಹೊಟ್ಟೆಯೊಳಗೆ ಹಾಕಬೇಕು, ಹೊತ್ತು ಆಕಳು ಪಕ್ಕಕ್ಕೆ ಹುಲ್ಲು ಹಾಕಿದ್ರೆ ನಮಗೆ ಹಾಲು ಸಿಗಲ್ಲ. ಹಾಗೆ ನಾವು ಮಾಡಿದ ಸಕಲ ಕರ್ಮಗಳನ್ನು ಪುಣ್ಯ ದ್ವಂದ್ವ ಕರ್ಮಗಳು ಅರ್ಪಿಸವರು ಅಡಿಗೆಯಂತೆ ಹೊರಗಡೆ ಮಂತ್ರಾರ್ಥಿನಿ ಇರುವಂತಲ್ಲ, ಬಿಂಬಕ್ರಿಯೆ ಅದು. ಪುಣ್ಯ ಪಾಪ ವ್ಯಂಜಕ ಬಿಂಬಕ್ರಿಯೆ ಜ್ಞಾನಮೇ ಉಭಯಾರ್ಪಣ ಅಂತ ಆಚಾರ ಮಾತು. ಪುಣ್ಯ ಪಾಪ ಎರಡು, ಬಿಂಬಕ್ರಿಯ ಇದು ಅಭಿವ್ಯಕ್ತಿ. ಸ್ವಾಮಿ ನಿನ್ನ ಕ್ರಿಯ ನೀನು ಪ್ರೀತನಾಗು, ಇದು ನಿನ್ನ ಪೂಜಾ ಅಂತ ಅಂದ್ಬಿಟ್ರೆ ಮುಗಿದೇ ಹೋಯ್ತು. ಆಗ ನಮಗೆ ಯಾವ್ದು ತೆಗೆದು ಹಾಕ್ಬೇಕು ಯಾವ್ದು ಬಿಡಬೇಕು ನಮಗ್ ಗೊತ್ತಿಲ್ಲ. ಅದನ್ನ ತೆಗೆದು ಬಿಟ್ಟು ಜ್ಞಾನಕ್ಕೆ ಪರಿವರ್ತನೆ ಮಾಡಿ ಪರಮಾತ್ಮ ನಮಗ್ ಕೊಡ್ತೇನೆ. ಅದಕ್ಕೆ ಅನ್ವಿಶೇಷನು ಮಾಡಿ ಮಾಡಿಸಿದ ಅಖಿಲ ಕರ್ಮಗಳ ಮನ ವಚನ ಕಾಯದಲ್ಲಿ ತಿಳಿದು ಅನುದಿನದಿ ಕೊಡು ಶಂಕಿಸದೆ ಹ್ಯಾಕ್ ಕೊಡ್ಬೇಕಪ್ಪ ಅಂತ ಶಂಕಿಸ್ತೇನೆ. ಅನುದಿನದ ಕೊಡು ಶಂಕಿಸದ ವಿಜನಾರ್ಥನ ಸದಾ ಕೈಕೊಂಡು ಪರಮಾತ್ಮನ ಕೊಟ್ಬಿಡು. ಅವನು ತಗೊಂಡ್ಬಿಡ್ತೇನೆ, ಅವನಿಗೆ ದೋಷ ಅಂತಕ್ಕಂಥದ್ದಿಲ್ಲ. ಯಾಕೆ ಅನ್ನೋ ಅವನು ನಿತ್ಯ ನಿರ್ಮಲನಾಗಿದ್ದಾನಾದ್ರಿಂದ ಅಗ್ನಿಗೇನ್ ದೋಷದೆ, ಅಗ್ನಿಗೆ ಇಲ್ಲ ಅಂದ್ಮೇಲೆ ಇದ್ದರೆ ನಿತ್ಯದೇ ಮೇಧ್ಯ ಮೇಧ್ಯ ವಸ್ತುಗಳುಂಡು ನಿತ್ಯದಿ ಶುದ್ಧ ಶುಚಿ ಎಂದರೆ ಸುಗಂಬನು ಮೂರು ಲೋಕದಲ್ಲಿ ಬುದ್ಧಿಪೂರ್ವಕವಾಗಿ ಮಂತ್ರಾಷ್ಟಿನಿಯರಲ್ಲ ಬುದ್ಧಿಪೂರ್ವಕವಾಗಿ ವಿಭುದರು ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯೇ ಕೈಕೊಂಡು ಧರಿಸಿದಪ್ಪ ಜಗನ್ನಾಥದಾಸರು. ಇಂತಹ ನೂರಾರು ಪದ್ಯಗಳಿದ್ದಾರೆ. ಆದರೆ ಈ ರೀತಿಯಾದ ಕೈಕೊಂಡು ಸಂತೈಸನು. ಇನ್ನ ನೀನು ನಾನು ಮಾಡ್ತೀನಿ ಮಾಡ್ತೀನಿ ಅಂತಿಲ್ಲ, ನೀನು ಎಷ್ಟಿದ್ದೆ ಯೋಚನೆ ಮಾಡುತ್ತಾರೆ. ನಾನು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನ್ನ ಸ್ವರೂಪ ಎಷ್ಟದು ಸ್ವಲ್ಪ ಯೋಚನೆ ಮಾಡಿಯ ನೀನು. ಕುದುರೆ ಬಾಲದ ಕೊನೆಯ ಕೂದಲ ತುದಿ ಭಾಗವ ಮಾಡಿ ಶತವಿಧ ಒದಲೊಂದನ್ನು ನೂರು ಭಾಗವ ಮಾಡದಂತೆ ಹೋದು ವಿಧಿ ಭವಾದಿ ಸಮಸ್ತ ದಿವಿಜರ ಬರೆ ನಮ್ದಲ್ಲ, ವಿಧಿ ಭವಾದಿ ಸಮಸ್ತ ದಿವಿಜರ ಮೊದಲು ಮಾಡಿ ತುರಂತ ಜೀವರು ಅಧಿಕ ನ್ಯೂನತೆ ಇಲ್ಲದೆಂದಿಗೂ ಜೀವ ಪರಮಾಣು ಪರಮಾಣು ಅಂತ. ಒಂದು ಕುದುರೆ ಬಾಲದ ಕೊನೆಯ ಕೂದಲನ್ನು ತೆಗೆದುಕೊಂಡು ಅದನ್ನು 10,000 ಭಾಗ ಮಾಡಿದೆ. ನಾವು ಇವಾಗಿನೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ಅಣುನೂ ಅಲ್ಲ, ಪರಮಾಣು ಅಲ್ಲ, ನ್ಯೂಟ್ರಾನು ಅಲ್ಲಿ ಹಿಂಗೆ ಏನು ಹೇಳೋದಕ್ಕೂ ಗೊತ್ತಿಲ್ಲ. ಅದು ಅಷ್ಟು ಅಣುವಾಗಿದ್ದ, ಇಷ್ಟು ಅಣುವಾಗಿದ್ದರು ನಾನು ಮಾಡಿದೆ ನಾನು ಉಂಡೆ ನಾನು ನಾನು ಅಂತ ಹೇಳ್ತೀಯಲ್ಲ ನೀನು. ಇದು ಯಾವ ನ್ಯಾಯ? ಇದು ನೀನು ನಾಚಿಕೆಯನ್ನು ಆಗದ್ದಾಡ. ಈಗ ನಾನು ಪರ್ವತ ಎತ್ತಿಂತ ಹೋಗ್ಬಿಟ್ರೆ ಎಲ್ಲ ಸಾಧ್ಯವೇ? ನಾವು ಈಗ ಹೋಗಿ ನಾವು 50 kg 80 kg 100 kg ಎತ್ತೀವಿ ಅಂತ ಹೋದ್ರೆ ನಮ್ಗೆ ಸಾಧ್ಯವೇನು? ಅಥವಾ ನಾನು ನಾವು ಊರಿಗೆ ಹೋಗ್ಬಿಟ್ಟು ನಾನು 100 kg ಎತ್ತಿದೆ ನನಗೆ ಬಂತು ಅಂತಂದ್ರೆ ನಗಲಿಕ್ಕಿಲ್ಲ ನಮ್ಮನ್ನು. ಆದ್ರೆ ನಿನ್ನ ಹಳೆ ಬಾರಿ ಏನು, ನಿನ್ನ ಯೋಗ್ಯತೆ ಏನು, ನಿನ್ ತಿಳ್ಕೊ ನೀನ್ ಮಾಡ್ತಾ ಇದೆಯಲ್ಲ ಮತ್ತೆ ಮಾಡ್ತಾ ಅದಲ್ಲ ಅಂತಂದ್ರೆ ಈ ದೇಹದಲ್ಲಿ ಕಂಡು ಬರ್ತಾ ಅದಕ್ಕೆ ಕ್ರಿಯೆ ಇದು ನಿನ್ನದಲ್ಲ. ಈ ದೇಹದಲ್ಲಿ ಕ್ರಿಯೆ ಕಂಡು ಬರ್ತಾ ಇದೆ, ಅದು ನಿಂದು ಅಂತ ನೀನ್ ತಿಳ್ಕೊತಾ ಇದ್ದೀಯ ಅಷ್ಟೇ. ಅಜ್ಞಾನದಿಂದ ನಿಂದು ಅಂತ ನೀ ತಿಳ್ಕೊತಾ ಇದ್ದೀಯ ಅಷ್ಟೇ ಹೊರತು ನಿನ್ನ ಕ್ರಿಯೆ ಇಲ್ಲಿ ಇಲ್ಲೇ ಇಲ್ಲ. ಅಷ್ಟು ಮೋಕ್ಷೇಯ ಜೀವ ಕರ್ತೃತ್ವ ಅಂದ್ರೆ ಟೀಕಾಚಾರ ಜೀವನ ಕರ್ತೃತ್ವ ಪ್ರಕಟ ಆಗುದು ಅಲ್ಲೂ ಕರ್ತೃತ್ವ ಸ್ವಾತಂತ್ರ್ಯ ಅಲ್ಲ, ಜೀವನ ಸ್ವರೂಪೇಂದ್ರಿಯಗಳ ಮೂಲಕವಾಗಿ ಕರ್ತೃತ್ವ ಪ್ರಕಟ ಆಗದೆ ಮೋಕ್ಷದಲ್ಲಿ. ಇಲ್ಲಿ ಈ ಜಡ ದೇಹದಲ್ಲಿ ಕಂಡು ಬರುವ ಕ್ರಿಯೆಯನ್ನು ನೋಡ್ತಾ ಇದ್ದಾನೆ ಜೀವ. ನೋಡ್ಬಿಟ್ಟು ಇದು ನಾನೇ ಮಾಡ್ತಿದ್ದೆ ಅಂತ ಅಭಿಮಾನ ಕೊಡ್ತಾ ಇದ್ದೇನೆ ದೇವರು ಕೊಟ್ಟು ಸಂಸಾರ ಸಿಕ್ಕಾಗ್ತಂತ ಅಟ್ಟೆ ಹೊತ್ತನು ಈ ರೀತಿ ಇರ್ತಕ್ಕಂಥದ್ದು. ಅದಕ್ಕೆ ವಿಧಿಭವ ಆಗಿ ಅಷ್ಟು ಅನುವಾಗಿ ಓರ್ಪ ನನ್ನ ಜೀವಸ್ವಾಮಿದು ಬ್ರಹ್ಮದೇವರು ಇರೋದಿಲ್ಲ. ಬ್ರಹ್ಮದೇವರನ್ನ ಮೊದಲು ಮಾಡಿಕೊಂಡು ತೃಣ ಜೀವ ಪರ್ಯಂತ ಎಲ್ಲಾ ಜೀವರು ಒಂದೇ ಇತ್ತು, ಒಂದು ಹೆಚ್ಚು ಒಂದು ಕಡಿಮೆ ಅಂತಕ್ಕಂಥದ್ದು. ಹಾಗಾಗಿ ಮತ್ತೆ ವಾಯುದೇವರು ಅಲ್ಲಿ ಎಷ್ಟು ಶಕ್ತಿ ಇದೆಲ್ಲ, ಪೊಟೆನ್ಸಿ ಜಾಸ್ತಿ ಅಷ್ಟೇ, ಪೊಟೆನ್ಸಿ ಜಾಸ್ತಿ ಅಷ್ಟೇ. ಜೀವ ಪರಮಾಣು ಇಟ್ಕೊಂಡ್ರೆ ತೃಣಾದ ಬ್ರಹ್ಮದೇವರು ವಾಯುದೇವರು ಅಂತ ತಿಳ್ಕೋಬಾರ್ದು, ಅಲ್ಲಿ ಪೊಟೆನ್ಸಿ ಜಾಸ್ತಿ ಇದೆ. ಈಗ ನಮ್ಮ ಮನೆಯೊಳಗೆ ಗವಾಕ್ಷಿಯೊಳಗೆ ಈ ಧೂಳು ಓಡಾಡ್ತಿತ್ತು, ಆ ಧೂಳು ಅದು ಆದರೆ ಅಷ್ಟೇ ಅಣು ಆದರೆ ಅದಕ್ಕಿಂತಲೂ ಅಣು ಅದೇ ಯಾವುದು ಒಂದು ಯಾವುದು ಅಣುಶಕ್ತಿ ಅಂತಕ್ಕಂಥದ್ದು. ಆ ಅಣುಶಕ್ತಿ ಏನದೆ ಅದು ಅತ್ಯಂತ ಅಣುವಾಗಿದೆ, ಇದಕ್ಕಿಂತಲೂ ಅಣುವಾಗಿದೆ. ಆದರೆ ಅದು ಒಳಗೆ ಎಷ್ಟು ಶಕ್ತಿ ಅದೆ, ಆ ಅಣುವನ್ನು ಕೂಡ ಎಷ್ಟು ಶಕ್ತಿ ತುರುಕಿದ್ದಾರೆ. ಅದೇನಾದರೂ ಹೊರಗೆ ಬಂತು ಒಂದು 100 100,000 1,000,000 ಹೀಗೆ ಇಸ್ಕಾನ್ ಮಲ್ಟಿಪ್ಲೈ ಅಂದ್ರೆ ಹಾಗೆ ಬ್ರಹ್ಮದೇವರು ವಾಯುದೇವರು ಜೀವ ನಮ್ಮತ್ತೆ ಆದರೂ ಒಳಗಡೆಯ ಪೊಟೆನ್ಸಿ ಜಾಸ್ತಿ ಇದೆ. ನಮ್ಮ ಜೀವ ಈ ಧೂಳಿನಾಗಿರುವಷ್ಟೇ, ಅದ್ರಲ್ಲಿ ಏನು ಪೊಟೆನ್ಸಿ ಯಾಕೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಜೀವ ನಾನು ಒಂದೇ ಅವರೊಂದು ಹಾಕಿ ತಿಳ್ಕೊಬೇಡ, ಪೊಟೆನ್ಸಿ ಜಾಸ್ತಿ ಉಂಟು. ದೊಡ್ಡದ ತಾರತಮ್ಯ ಜಾಸ್ತಿ ಆಗ್ತಾ ಹೋದಾಗಲ್ಲ ಅಲ್ಲಿ ಪೊಟೆನ್ಸಿ ಜಾಸ್ತಿ. ಅದಕ್ಕೆ ವಿಧಿಭವಾಗಿ ಸಮಸ್ತ ಜೀವಿದರ ಮೊದಲು ಮಾಡಿ ತೃಣಂತ ಜೀವರು ಅಧಿಕ ನ್ಯೂನತೆ ಇಲ್ಲವೆಂದು ಜೀವ ಪರಮಾನು. ಇನ್ನ ಅದರೊಳಗೆ ಭಗವಂತ ಹಾಗಿದ್ದಾನೆ, ಜೀವನ ಅಂಗುತ್ತಾಗ್ರ ಮೂರ್ತಿ, ಜೀವನ ಅಂಗುತ್ತ. ಇಷ್ಟು ಅನುವಾದ ಜೀವನದಲ್ಲಿ ಅನೋರಣೀಯ ಮಹತೋ ಮಹಿಯನ್, ಅವನು ಅನುವಾಗಿದ್ದಾನೆ, ಮಹತ್ತಿಗೆ ಮಹತ್ತಾಗಿದ್ದಾನೆ. ಆ ಜೀವನ ಅಂಗುತ್ತ ಪರಿಮಿತನಾಗಿ ಬಿಂಬನಾಗಿದ್ದಾನೆ ಅಂತ ತಿಳ್ಕೊಂಡು ಅದೆಲ್ಲವನ್ನು ಸಾಯಂಕಾಲದಲ್ಲಿ ಜೀವನದಲ್ಲಿ ಅದ್ರ ಮೇಲೆ ಅವ್ಯಾಕೃತ ಆಕಾಶ ಅದೆಷ್ಟದೆ ಅದು ಲೆಕ್ಕನೇ ಗೊತ್ತಿಲ್ಲ ಅಂತಾರೆ. ಅವ್ಯಾಕೃತ ಆಕಾಶ ಅದು ಲಕ್ಷ್ಮೀದೇವಿ ಅಭಿಮಾನಿ, ಅಲ್ಲೇನೆ ಗಿರಿಜಾ ನದಿ ಹರಿತಾದೆ, ವೈಕುಂಠ ಲೋಕ ಸುತ್ತ ಹರಿಯತಕ್ಕಂತಹದ್ದು ಒಂದು ಬ್ರಹ್ಮಾಂಡದ ಬಹಿರಾವರಣದಲ್ಲಿ ಅವ್ಯಾಕೃತ ಆಕಾಶದಲ್ಲಿ ಹರಿಯತಕ್ಕಂತಹದ್ದು ಒಂದು ಎರಡು ಅಂತ ಕೊಂಡು ಹೇಳ್ತಾ ಇದ್ದಾರೆ. ಈ ರೀತಿ ಇರ್ತಕ್ಕಂಥ ಇದು ಒಂದು ಬ್ರಹ್ಮಾಂಡ, ಇಂಥ ಬ್ರಹ್ಮಾಂಡವನ್ನು ಒಂದು ರೋಮ್ ಕೂಪದಲ್ಲಿ ಧಾರಣ ಮಾಡಿದ್ದಾನೆ ಪರಮಾತ್ಮ, ಅಷ್ಟೇ ಸಾಕು ಜಾಗ ಅಂತ ವಿನ್ಯ ಮಹತ್ತರವಾದ್ದು. ಅದಕ್ಕೆ ಹೇಳ್ತಾರೆ ಜೀವನಂಗುಷ್ಟಾಗ್ರ ಮೂರುತಿ, ಜೀವನಂಗುಟ ಮಾತ್ರ ಮೂರುತಿ, ಜೀವನ ಪ್ರಾದೇಶ ಜೀವಾಕಾರ ಮೂರ್ತಿಗಳು, ಏವಮಾದಿ ಅನಂತ ರೂಪದಿ ಯಾವದ ಅವಯವಗಳನ್ನು ವ್ಯಾಪಿಸಿ ಕಾವ ಕರುವಾಳುಗಳ ದೇವನು ಈ ಜಗತ್ರಯವ. ಆ ಜೀವನ ಸ್ವರೂಪ ದೇಹ ಇರ್ತದೆ, ಅದರ ಒಂದು ಅಂಗುತ್ತ ಪ್ರಮಾಣ. ಮುನ್ ನಾಲ್ಕು ದೇಹಗಳಲ್ಲೂ ಕೂಡ ಆಯಾ ಅಂಗುತ್ತ ಪ್ರಮಾಣ, ಈ ಸ್ಥೂಲ ದೇಹದಲ್ಲಿ ಆ ಸ್ಥೂಲ ದೇಹದ ಅಂಗುತ್ತ ಪ್ರಮಾಣ. ಈ ರೀತಿಯಾಗಿ ಪ್ರಾದೇಶ ಅಂತಕ್ಕಂತಹ ನಾಮದಿಂದ ಪರಮಾತ್ಮ ತಾನು ಈ ಅನಂತ ರೂಪಗಳಿಂದ ನಮ್ಮ ಎಲ್ಲ ಅವಯವಗಳಲ್ಲಿ ವ್ಯಾಪಿಸಿದ್ದು ತಾನು ಅನೇಕ ಕಾರ್ಯಗಳನ್ನು ಮಾಡಿ ನಮಗೆ ಉಪಕಾರ ಮಾಡ್ತಾ ಇದ್ದಾನೆ ಸ್ವಾಮಿ. ಈ ರೀತಿ ಇನ್ನ ಬಿಂಬ ಜೀವಾಂಗುತ್ತ ಮಾತ್ರದಲ್ಲಿ ಇಂಬು ಕೊಂಡಿಗ ಸರ್ವರುಗಳು ಸೂಕ್ಷ್ಮಾಂಬರದಿ ಹುತ್ಕವರ ಮಧ್ಯ ನಿವಾಸಿ ಎಂದೆನಿಸಿ ಎಂಬ ರೀತಿಯಲ್ಲಿ ಕೋವಿದರು ವಿಶ್ವಂಬರಾತ್ಮಕ ಪ್ರಾಜ್ಞ ಭಕ್ತ ಕುಟುಂಬಿ ಸಂತೈಸುವನು ಈ ಪರಿಬಲ್ಲ ಭಜಿತರು. ಇನ್ನ ಇಲ್ಲಿ ಈ ಹೃದಯದಲ್ಲಿ ಹೃದಯ ಕಮಲದಲ್ಲಿ ಬಿಂಬನ ಜೀವ ಅಂಗುತ್ತ ಮಾತ್ರದಲ್ಲಿ ಇಂಬು ಕೊಂಡಿಗ ಸರ್ವರುಗಳು ಸೂಕ್ಷ್ಮಾಂಬರದಿ ಅಂದ್ರೆ ಹೃದಯ ಆಕಾಶದಲ್ಲಿ ತಾನು ಉತ್ತಮನ ಮಧ್ಯ ನಿವಾಸಿ ಎನಿಸಿಕೊಂಡು ಇದ್ದಾನೆ. ಆತನಿಗೆ ವಿಶ್ವಂಭರಾತ್ಮಕ ಪ್ರಾಜ್ಞ ಅಂತಕ್ಕಂತಹ ನಾಮದಿಂದ ಹೃದಯದಲ್ಲಿ ತಾನಿದ್ದೇನೆ, ಜೀವನನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ. ಸುಷುಪ್ತಾವಸ್ಥೆ ವಿಶ್ವ ತೈಲಸ ಪ್ರಾಜ್ಞ ಇವು ಮೂರು, ಒಬ್ಬ ಭಗವಂತನೇ ಮೂರು ರೂಪದಿಂದ ಮೂರು ಜಾಗಕ್ಕೆ ಜೀವನದೊಂದಿಗೆ ಬಂದು ಮೂರು ಅವಸ್ಥೆಯನ್ನು ಕೊಡ್ತಾನೆ ಅಂತ ಹಿಂದೆ ಹೇಳಿದ್ದಾರೆ. ಈ ರೀತಿಯಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಪುರುಷ ನಾಮಕ ಸರ್ವ ಜೀವರುಳಿರುವ ದೇಹಾಕಾರ ರೂಪದಿ, ಕರಣ ನಿಯಾಮಕ ಹುಷಿಕಪ ಇಂದ್ರಿಯಂಗಳಲ್ಲಿ, ತುರ್ಯ ನಾಮಕ ವಿಶ್ವತ ಹನ್ನೆರಡು ಬೆರಳು ಇರುವುದು ಉತ್ತಮ ಅಂದರೆ ಎರಡರಿಂದ 70,000 ನಾಡಿಯೊಳಗಿಪ್ಪ. ಪುರುಷ ನಾಮಕ ಸರ್ವ ಜೀವರು ಇನ್ನು ನಮ್ಮ ದೇಹದೊಳಗೆ ಈ ದೇಹದ ಸ್ಥೂಲ ದೇಹದಲ್ಲಿ ಆ ದೇಹದ ಆಕಾರದಿಂದಲೇ ಪುರುಷ ನಾಮಕ ಪುರುಷ ಅಂತಕ್ಕಂತಹ ನಾಮದಿಂದ ಪರಮಾತ್ಮ ತಾವಿದ್ದಾನೆ. ಈ ರೀತಿ ಇನ್ನ ಕರಣ ನಿಯಾಮಕ ಋಷಿಕಪ ಋಷಿಕೇಶ ರೂಪನಾಗಿರ್ತಕ್ಕಂತಹ ನಾಮಕರಾದಂತಹ ಪರಮಾತ್ಮ ಎಲ್ಲ ಇಂದ್ರಿಯಗಳಲ್ಲಿ ಆಯಾ ಇಂದ್ರಿಯಗಳಲ್ಲಿ ಆಯಾ ರೂಪದಲ್ಲಿ ಪರಮಾತ್ಮ ಇಟ್ಕೊಂಡು ಆಯಾ ಇಂದ್ರಿಯರ ಕಾರ್ಯವನ್ನು ತಾನು ಮಾಡ್ತಾ ಇದ್ದಾನೆ. ಇಂದ್ರಿಯಿಂದ ತಗೋತಾನು ಇದ್ದಾನೆ, ನಮ್ಮ ಅನುಭವಕ್ಕೂ ತಂದುಕೊಡ್ತಾ ಇದ್ದಾನೆ. ತುರ್ಯ ನಾಮಕನಾಗಿರ್ತಕ್ಕಂತಹ ಪರಮಾತ್ಮ ತಾನು ನಮ್ಮ ತಲೆಯ ಮೇಲೆ 12 ಅಂಗಗಳ ಮೇಲೆ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ತಾ ಹೇಳ್ತಾನೆ. ದುರ್ಯ ನಾಮಕನಾಗಿದ್ದ ಪರಮಾತ್ಮ ವಿಶ್ವನಾಮಕನಾದವನು ಕಣ್ಣಲ್ಲಿ, ತೈಸ ನಾಮಕನು ಕಂಠದಲ್ಲಿ, ಪ್ರಾಜ್ಞ ನಾಮಕನಾದವನು ಹೃದಯದಲ್ಲಿ, ತುರ್ಯ ನಾಮಕನಾದ ನಮ್ಮ ತಲೆಯ ಮೇಲೆ 12 ಅಂಗಗಳ ಮೇಲೆ ಇದ್ದಾನೆ ಅಂತ ತಿಳ್ಕೊಂಡು ಹೇಳ್ತಾರೆ.
ದಶಾಂಗುಲ
ದಶಾಂಗುಲ ಇಲ್ಲ 12 ಅಂತ ಹೇಳ್ತಾರೆ. ದಶ ಅಂತಂದ್ರೆ ಅದು ಹೇಗೆ ಹೇಳ್ತಾರೆ, ಇದ್ರೊಳಗು ಪುರುಷ ಸೂಕ್ತ ಏನು ಹೇಳ್ತಾ ಇದ್ದಾರೆ, ಇಲ್ಲಿ 12 ಬೆರಳಿಂದ ಉತ್ತಮದಿ ಅಂತಂದ್ರು. 12 ಬೆರಳು ಅಂದ್ರೆ ಒಂದು ಈ ರೀತಿ ಅಂತ ಅತ್ಯತಿಷ್ಟ ದಶಾಂಗಲ್ ದಶಾಂಗಲ್ ಅಂತ ಪುರುಷ ಉಕ್ತ ಹೇಳ್ತಾ ಇದೆ. ಎಲ್ಲ ಕಡೆ 12 ಅಂಗಲ ಅಂತ ಹೇಳ್ತಾ ಇದ್ದಾರೆ, ಸಮನ್ವಯ ಮಾಡಬೇಕಾದ್ರೆ ಅತ್ಯತಿಷ್ಟ ದಶಾಂಗುಲಂ ಅಂದ್ರೆ ಈ ಸಂಸ್ಕೃತ ಒಳಗೆ ಒಂದಕ್ಕೆ ಈ ರೀತಿ ಅರ್ಥ ಮಾಡಬೇಕು. 10 ದಶ ಅಂದ್ರೆ 12 ಅಂತ ಅನ್ನೋ ಕೂಲ್ ಬಿಡ್ತಾರೆ. ಯಾಕೆ ಅದರಲ್ಲಿ ಕೇಳ ಹಾಗಿಲ್ಲ ನಾವು
ಸಮಸ್ತ ಲೆಕ್ಕ
ಅಷ್ಟೇ. ನಾನಂತ ತಲೆ ಕೆಲಸಗಳಕ್ಕೆ ಹೋಗೋದಿಲ್ಲ, ಅಲ್ಲ ವಿಷಯ ಹೇಳೋದು. ನಾನು ನಮಗೇನು ಜೀವನದಲ್ಲಿ ಅಳವಡಿಸ್ಕೋಬೇಕಾದ ವಿಷಯ ಏನು ಅದ್ರ ಬಗ್ಗೆ ತಲೆ ಕೆಲಸ ಅಲ್ಲಿ ವಿಷಯ ತಿಳ್ಕೊಂಡಿರ್ಬೇಕಷ್ಟೇ. ಇದರಾಗ ಅನೇಕೂ ನಮಗೆ ಗಮನಕ್ಕೂಡನೂ ಬರಲ್ಲ, ಸಾಧ್ಯ ಚಿಂತನೆ ಮಾಡಲಿಕ್ಕೂ ಸಾಧ್ಯವಿಲ್ಲ. ವ್ಯಾಪಕನು ತಾನಾಗಿ ಜೀವ ಸ್ವರೂಪ ದೇಹದ ಒಳಹೊರೆಗೆ ನಿರ್ಲೇಪನಾಗಿ ಜೀವಕೃತ ಕರ್ಮಗಳನ್ನು ಆಚರಿಸಿ ಶ್ರೀ ಪ್ರಯೋಗ ಭವೇರರಿಂದ ಪ್ರದೀಪವರ್ಣ ಸ್ವಮೂರ್ತಿ ಮಧ್ಯದ ತಾಪೊಳೆವ ವಿಶ್ವಾದಿ ರೂಪದಿ ಸೇವೆ ಕೈಗೊಳ್ಳುತ್ತ. ಇನ್ನ ವ್ಯಾಪಕನು ತಾನಾಗಿ ಜೀವ ಸ್ವರೂಪ ದೇಹದ ಒಳಹೊರಗೆ, ಜೀವನ ಸ್ವರೂಪ ದೇಹದ ಒಳಗೆ ಹೊರಗೆ ತಾನು ವ್ಯಾಪ್ತನಾಗಿದ್ದಾನೆ, ವ್ಯಾಪಕನಾಗಿದ್ದಾನೆ, ನಿರ್ಲೇಪನಾಗಿಯ ಮತ್ತು ಆ ಜೀವನ ಸಾವಿರವಾಗಿರ್ತಕ್ಕಂತಹ ಲೇಪ ಅಂತಕ್ಕಂತಹದ್ದಿಲ್ಲ. ಜೀವಕೃತ ಕರ್ಮಗಳನ್ನು ಆಚರಿಸಿ, ಜೀವಕೃತ ಕರ್ಮ ಅಂದ್ರೆ ಜೀವ ಮಾಡಿದ ಕರ್ಮಗಳನ್ನು ದೇವರು ಮಾಡ್ತಾನೆ ಅಂತ ಅರ್ಥ. ಜೀವ ಅಂದ್ರೆ ಪರಮಾತ್ಮ ಅಂತ ಅರ್ಥ ಮಾಡಿದ್ದಾರೆ ಬೃಹದಾರಣ್ಯಕ ಭಾಷೆಯಲ್ಲಿ ಆಚಾರ್ಯರು. ಜೀವ ಅಂದ್ರೆ ಪರಮಾತ್ಮನೇನೆ ಅಂತಕ್ಕಂತಹದ್ದು ಈ ಜೀವನದಲ್ಲಿ ಔಪಚಾರಿಕ ಅಂತ ಹೇಳುತ್ತೆ ಅಷ್ಟೇ. ಈಗ ನಾವು ರಾಮ ಕೃಷ್ಣ ಅಂತ ಇಟ್ಕೊಂಡಿರ್ತೀವಿ, ನಾವು ರಾಮಕೃಷ್ಣರಾಗ್ತೀವಿ, ಅದು ಔಪಚಾರಿಕ ಸಾಂಕೇತಿಕ. ಹಾಗೆ ಜೀವ ಆತ್ಮ ಅಂಬುದಲ್ಲಿ ಈ ಜೀವನದಲ್ಲಿ ಔಪಚಾರಿಕ. ನಿಜವಾದ ಜೀವ ಪರಮಾತ್ಮನೇನೆ, ಪರಮಾತ್ಮನೇ ಜೀವ ಅಂತ ಶಬ್ದ ಅಂತ ಬೃಹದಾರಣ್ಯ ಭಾಷೆಯಲ್ಲಿ ಆಚಾರ್ಯರು ಅನೇಕ ಉದಾಹರಣೆಗಳನ್ನು ಕೊಟ್ಟು ಕೊಟ್ಟಿದ್ದಾರೆ. ಆದ್ದರಿಂದ ಜೀವಕೃತ ಕರ್ಮಗಳನ್ನು ಆಚರಿಸಿ, ಜೀವ ಶಬ್ದನಾಚ್ಯವಾದ ಪರಮಾತ್ಮ ತಾನು ಏನ್ ಮಾಡ್ತಾ ಇದ್ದೇನೆ ಅದನ್ನ ತಾನು ಇಲ್ಲಿ ಹೊರಗಡೆ ಇರ್ತಕ್ಕಂತಹ ಎಲ್ಲಾ ದೇಹಗಳಲ್ಲಿದ್ದು ತಾನು ಮಾಡ್ತಾರೆ. ರಿಲೇ ಅಂತ ಹೋಗ್ತೆ ಅಂದ್ರೆ ರಿಲೇ ಒಂದೇ ಕಾಲಕ್ಕೆ ರಿಲೇ ಆಗ್ತಾ ಇರ್ತಾರೆ. ಈ ರೀತಿ ಇರ್ತಕ್ಕಂಥದ್ದು ಶ್ರೀ ಪ್ರಯೋಜ ಭಾವೇರರಿಂದ ಇನ್ನು ಲಕ್ಷ್ಮಿ ಭೂ ಶ್ರೀದೇವ ಶ್ರೀ ಭೂ ದುರ್ಗಾ ಸಮೇತನಾಗಿರ್ತಕ್ಕಂತಹ ಪರಮಾತ್ಮ ಪ್ರದೀಪ ವರ್ಣ ಸ್ವಮೂರ್ತಿ ಮಧ್ಯಗ ತಾಪಡುವ ವಿಶ್ವಾದಿ ರೂಪದಿ ಸ್ವಮೂರ್ತಿಗಳ ಮಧ್ಯಗ ಅಂದ್ರೆ ತನ್ನದೇ ಅನೇಕ ರೂಪಗಳು ನಮ್ಮ ದೇಹದಲ್ಲಿ, ಆ ಅನೇಕ ರೂಪಗಳ ಮಧ್ಯೆ ತಾನು ಬಿಂಬನಾಗಿ ತಾನು ಹೆಚ್ಚಿನ ಪ್ರಕಾಶದಿಂದ ಹೊಳಿತಾ ಇರ್ತೇನೆ. ತಾನದೇ ಅನೇಕ ರೂಪಗಳು, ಅದಕ್ಕೆ ಸ್ವಮೂರ್ತಿಗಣ ಮಧ್ಯಗ ಅಂತ ನಾರಾಯಣ ಶಾಸ್ತ್ರಿ ಮತ್ತು ಧ್ಯಾನ ಶ್ಲೋಕದಲ್ಲಿ ನಾವು ಹೇಳಬೇಕಾದ್ರೆ ಸ್ವಮೂರ್ತಿಗಣ ಅಂದ್ರೆ ತಂದೆ ಅನೇಕ ಅನಂತಾನಂತ ಮೂರ್ತಿಗಳ ಮಧ್ಯೆ ಬಿಂಬನಾದ ಸ್ಥಾನ ಇಟ್ಕೊಂಡು ಎಲ್ಲಾ ಕರ್ಮವನ್ನು ತಾನು ಮಾಡಿ ತನ್ನದೇ ಅನೇಕ ರೂಪಗಳಿಂದ ಆ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ. ಈ ರೀತಿ ವಿಶ್ವಾದಿ ರೂಪದ ಸೇವೆಗಳು ಕೈಗೊಳ್ಳುತ್ತಾ ತಾನು ವಿಶ್ವ ತೇಜಸ ಪ್ರಾಜ್ಞಾ ಅಂತಕ್ಕಂತಹ ನಾಮದಿಂದ ಅಲ್ಲಿಟ್ಕೊಂಡು